ಪ್ರಶ್ನವಾನನ್ನಾದೋ ಭವತಿ ಯಯೇತಾಮೇವಂ ಸಾಮನಾ ಉಪನಿಷದಂ ವೇದ ಉಪನಿಷದಂ ವೇದ ಇತಿ. ಅದಕ್ಕೆ ಅರ್ಥ ಹೇಳ್ತಾರೆ. ಹೂಯತೆ ಅತ್ರ ಅಗ್ನಿಹೋತ್ರಾದಿಹಿ ಹಾವುಕಾರಷ್ಟು ಎಂ ಯತಃ. ಹಾವುಕಾರ ಅಂದ್ರೆ ಅಗ್ನಿ. ಯಾತಕ್ಕೆ ಹೂಯತೆ ಅತ್ರ ಅಗ್ನಿಹಿ, ಅಲ್ಲಿ ಅಗ್ನಿಯನ್ನು ಕುರಿತು ಹೋಮವನ್ನು ಇತ್ಯಾದಿಗಳನ್ನು ಮಾಡೋದರಿಂದ ಅಗ್ನಿ. ಹಾಯಿತಿ ಆಶ್ಚರ್ಯವತ್ತಾಯಾತಿ ಹಾಯಿತಿ ಸುಖಕೃತ್ವತಃ. ಮುಂದೇನಾಗಿದೆ, ಹಾವುಕಾರ ಮೊದಲು ಹಾವುಕಾರ, ಆಮೇಲೆ ಹಾಯಿಕಾರ. ಹಾಯಿಕಾರಕ್ಕೆ ಹೇಳ್ತಾರೆ ಸುಖರೂಪತ್ವತಃ ಆಶ್ಚರ್ಯವದಾಯಾತಿ ಒಂದು, ಹಾಯ್ ಒಂದು, ಸುಖಕೃತ್ವತಃ ಇನ್ನೊಂದು. ಹಾಯಿಕಾರಸ್ತತೋ ವಾಯು, ಅಗ್ನಿ ಹಾವುಕಾರ, ವಾಯುದೇವರು ಹಾಯಿಕಾರ. ವಾಯುರಥ ಇತಿ ಮುಕ್ತ ಅನಂತರಂ ಆನಂತರ್ಯಾತ್ ಪ್ರಕಾಶಸ್ಯ ಸೂರ್ಯ ಚಂದ್ರಸ್ತ್ವಥೇರಿತಃ. ಸೂರ್ಯನ ಬೆಳಕಿನ ಮೇಲೆ ಚಂದ್ರನ ಬೆಳಕು ಬರೋದ್ರಿಂದ ಆಮೇಲೆ ಅಥ ಅಂತ ಹೇಳಿದರೆ ಅಥಕಾರ ಅಂದರೆ ಚಂದ್ರ ಅಂತ ಅರ್ಥ. ಅಥಕಾರ ಅಥ ಅಂದರೆ ಆಮೇಲೆ ಸೂರ್ಯನ ಬೆಳಕನ್ನು ಅವಲಂಬಿಸಿ ಅದರ ಬೆಳಕು ಚಂದ್ರನ ಮೇಲೆ ಬಿತ್ತು ಅದು ಬೆಳಕು ಕೊಡೋದ್ರಿಂದ ಅನಂತರ ಅಥ ಅಂತವ್ರಿಗೆ ಹೆಸರಾಯಿತು. ಅಥ ಶಬ್ದ ಆನಂತರ್ಯಾರ್ಥೆ, ಅಥ ಶಬ್ದಕ್ಕೆ ಅರ್ಥ ಇರೋದೇ ಹಾಗೆ. ಅಥ ಅಂದರೆ ಆ ಬಳಿಕ, ಮಂಗಳವಾಚಿ ಹೌದು ಆನಂತರ್ಯಾರ್ಥಕ ಹೌದು, ಮಂಗಳಾರ್ಥ ಆನಂತರ್ಯಾರ್ಥಕಶ್ಚ ಅಂತ ಹೇಳಿದ್ದಾರೆ ಭಾಷ್ಯದಲ್ಲಿ. ಸರ್ವಸಾಮೀಪ್ಯತೋ ವಿಷ್ಣು ಇಹೇ ಜಗದಿತ ಇಹ ಪರಮಾತ್ಮ ಇಹ ಅಂತ ಯಾತಕ್ಕೆ ಕರೀತಾರೆ, ಸರ್ವಸಾಮೀಪ್ಯ ಇಲ್ಲೇ ಇದ್ದಾನೆ ಪರಮಾತ್ಮ ಎಲ್ಲರ ಹತ್ರ ಯಾವಾಗಲಿರೋದ್ರಿಂದ ಇಹ ಅಂತ ದೇವರ ಹೆಸರು. ಇಂಧನಾದ ಅಗ್ನಿರೀಕಾರ ಊಕಾರ ಸೂರ್ಯ ಉಷ್ಠಿತ. ಇಂಧನಾತ್ ಅಗ್ನಿ ಸುಟ್ಟಾಕೋದ್ರಿಂದ ಅಗ್ನಿಗೆ ಈಕಾರ ಅಂತ ಹೆಸರು. ಊಕಾರ ಸೂರ್ಯ ಉಷ್ಠಿತ ನಿತರಾಂ ಆಹ್ವಯಂತೇತಾಂತಿ ಏನಂ ವಿತೀಂದ್ರೋ ನಿಹವ ಸ್ಮೃತ. ನಿಹವಃ ನಿತರಂ ನಿತರಾಂ ಆಹ್ವಯಂತಿ ದೇವಶ್ರೇಷ್ಠ ಇಂದ್ರ, ಅದಕ್ಕೆ ಬಹಳಷ್ಟು ಆಹ್ವಾನ ಮಾಡೋದರಿಂದ ಅವರಿಗೆ ನಿಹವ ಅಂತ ಕರೀತಾರೆ. ಏತೀತಿ ಏಕಾರ ಏವಾಸೌ ಔಹಾಯಿ ತ್ಯಖಿಲಾಸುರಾಹ. ಮುಂದೆ ಔಹಾಯಿ ಅಂತ ಎಲ್ಲ ಸುರರಿಗೂ ಅವ್ರಿಗೆ ಹೆಸರಿದೆ. ಉಚ್ಚತ್ವಾತ್ ವಿಷ್ಣು ಉಹ್ ಪ್ರೋಕ್ತ ಹೂಯಂತೆ ಯಸ್ಮಿನ್ ಯಥೋಖಿಲಾಹ. ವಿಷ್ಣುವಿಗೆ ಉಕಾರ ಅಂದರೆ ವಿಷ್ಣು, ಯಾತಕ್ಕೆ ಎಲ್ಲವೂ ಕೂಡ ವಿಷ್ಣುವನ್ನೇ ಸರ್ವೋತ್ತಮತ್ವೇನ ಕುರಿತು ಹೋಮಾದಿಗಳನ್ನು ಮಾಡೋದರಿಂದ ಹುಪ್ಕಾರ. ಮುಂದೆ ಯಥೋಖಿಲಾಹ ಮುಕ್ತೌ ಔಹಾಯಿನಸ್ತಸ್ಮಾತ್ ಮುಕ್ತ ಹೌಗಾ ಬೌಹಾಯಿನಸ್ತಸ್ಮಾತ್ ಸರ್ವದೇವಾ ಪ್ರಕೀರ್ತಿತಾಹ ಹೀತಿ ನಿಶ್ಚಯ ಉದ್ದಿಷ್ಟೋ ನಿಶ್ಚಯ ಜ್ಞಾನತಸ್ಸದಾ. ಉಳಿದೆಲ್ಲ ದೇವತೆಗಳಿಗೂ ಕೂಡ ಏನಂತ ಕರೀತಾರೆ ಮುಂದೆ, ವಿರಾಡಿ ತ್ರಯೋದಶಃ ಪ್ರಾಣಸ್ವರು ಔಹಾಯಿಕಾರ. ಔಹ ಅಂತ ಅಂತ ಕರೀತಾರೆ ಮುಕ್ತರೆಲ್ಲ ನಿಶ್ಚಯ ಜ್ಞಾನ ಹೊಂದಿರೋದರಿಂದ, ಭ್ರಾಂತಿ ಇತ್ಯಾದಿ ಮುಕ್ತಿಯಲ್ಲಿಲ್ಲ ಆದ್ದರಿಂದ ಅವರಿಗೆ ಆ ಹೆಸರಿದೆ. ಹೀತಿ ನಿಶ್ಚಯ ಉದ್ದಿಷ್ಟೋ ನಿಶ್ಚಯ ಜ್ಞಾನತಸ್ಸದ. ಹಿ ಅಂತ ಎಲ್ಲಿ ಹೇಳ್ತಾರೋ ಅದು ಪ್ರಸಿದ್ಧ ನಿಶ್ಚಿತ ಅಂತ ಅರ್ಥ. ಬ್ರಹ್ಮ ಹಿಂಕಾರ ಇತ್ಯುಕ್ತ ವಾಯುದೇವರಿಗೆ ಹಿಂಕಾರ, ಬ್ರಹ್ಮದೇವರಿಗೆ ಹಿಂಕಾರ ಅಂತ ಅದಕ್ಕೆ ಕರೀತಾರೆ ಎಂದು ಮಿಥ್ಯಾಜ್ಞಾನನೇ ಅವರಿಗಿಲ್ಲ, ಅದಕ್ಕೆ ಹಿಂಕಾರ ಅಂತ ಹೆಸರು. ವಾಯು ಪ್ರಾಣ ಶರೀರಗ ಶರೀರದ ಒಳಗಿರ್ತಕ್ಕಂಥ ವಾಯುದೇವರಿಗೆ ಪ್ರಾಣ ಅಂತ ಹೆಸರು. ಸ್ವೇ ವಿಷ್ಣು ಯಾತಕ್ಕೆ ಸ್ವರ ಅಂತ ಕರೀತಾರೆ ಅವರನ್ನು ಅಂದರೆ, ಸ್ವೇ ವಿಷ್ಣು ರಮಯತಿ ಏನಂ ಜೀವಂ. ಸ್ವೇ ವಿಷ್ಣು ಏನಂ ಜೀವಂ ರಮಯತಿ ಏನಂ ಮೋಚಯ ಅಂತ ಪ್ರಾರ್ಥನೆ ಮಾಡಿ ಮೋಕ್ಷವನ್ನು ಕೊಡಿಸಿ ಸುಖಪಡಿಸೋದ್ರಿಂದ ಸ್ವರ ಸ್ವರ ಅಂತ ವಾಯುದೇವರಿಗೆ. ತಸ್ಮಾತ್ ಸ್ವರ ಸ್ಮೃತ. ಯೈರ್ ನಿತ್ಯಗತೇರ್ವಾಯು ತದ್ಗಾ ಯಾಯಾ ಸರಸ್ವತಿ. ಯೈ ಯಾ ಗತೌ ನಿತ್ಯದಲ್ಲೂ ಸಂಚಾರ ಮಾಡೋದ್ರಿಂದ ವಾಯುದೇವರಿಗೆ ಅದು ಪ್ರಸಂಗ ಬಂದಾಗ ಸರ್ವ ಸಮಾತ್ವ ಸರ್ವಶರ್ವಾಮದ್ ಯಾವಾಗಲೂ ದೇವರಿಗೆ ಹೆಸರು. ಉಳಿದಂತೆ ತಗೊಂಡಾಗ ನೆಕ್ಸ್ಟ್ ಇನ್ನೊಬ್ರಿಗೆ ಅಪ್ಪೇ ಆಗುತ್ತೆ. ಸರ್ವ ಅನ್ನೋ ಪದ ಅಬ್ಸಲ್ಯೂಟ್ ಬೇರೆ, ರಿಲೇಟಿವ್ ಬೇರೆ. ಎಲ್ಲರೂ ಬನ್ನಿ, ರಿಲೇಟಿವ್ ಆಗಿ ಎಲ್ಲರೂ ಅಂತ ಹೇಳಿದಾಗ ಗುಂಪಿನವರು ಮಾತ್ರ, ಅಬ್ಸಲ್ಯೂಟಾಗಿ ಹೇಳಿದ್ರೆ ಅದೆಲ್ಲ ದೇವರು ಮಾತ್ರ. ಸೈವಾನ್ ಯೈರ್ ನಿತ್ಯಗತೇರ್ ವಾಯು ತದ್ಗಾ ಯಾಯಾ ಸರಸ್ವತಿ. ಸದಾ ವಾಯುದೇವರಿಗೆ ಯಯಿ ಅಂತ ಹೆಸರು. ವಾಯುದೇವರನ್ನು ಸದಾ ಆಶ್ರಯಿಸಿರೋದ್ರಿಂದ ಸರಸ್ವತಿ ಭಾರತೀಯರಿಗೆ ಏನಂತ ಹೆಸರು, ಯಾ ಯಾ ಅಂತ ಹೆಸರು. ಸೈವ ಅನ್ನದೇವತಾ ಪ್ರೋಕ್ತ. ಸರಸ್ವತಿಯೇ ಅನ್ನಕ್ಕೆ ದೇವತೆ, ಅನ್ನ ಮಾಡುವ ದೇವತೆ, ಅನ್ನಾಭಿಮಾನಿ ದೇವತೆ ಅಂತ ಅರ್ಥ. ಅನ್ನ ಪ್ರತಿಪಾದ್ಯ ದೇವತೆ ಅಂತಲ್ಲ, ನಿಯಾಮಕ ದೇವರು ಎಲ್ಲದಕ್ಕೂ ನಾರಾಯಣನೇ, ಗೊತ್ತಾಯ್ತಲ್ಲ, ಇವರೆಲ್ಲ ಅಭಿಮಾನಿಗಳು ಅಂತ ಅರ್ಥ. ಸೈವ ಅನ್ನದೇವತಾ ಪ್ರೋಕ್ತ ಅನ್ನಂ ಕುರಿಯಾತ್ ಸರಸ್ವತಿ ಹೇಳಿದೆ ಅಂತ ಪಂಚರಾತ್ರದ ಮಾತದು. ಸೈವ ವಾಗಾತ್ ಸರ್ವವಾಗಾತ್ಮಿಕ ಯಾತು ಶ್ರೀ ವಿಶೇಷೇಣ ರಾಜನಾತ್. ಈ ಎಲ್ಲ ಅಡಿಗೆ ಆಗಿದೆ, ಅನ್ನ ಒಂದಾಗಿಲ್ಲ, ನೈವೇದ್ಯ ಮಾಡೋಕ್ಕಾಗೋದಿಲ್ಲ, ಅನ್ನ ಒಂದೇ ಆಗಿದೆ, ಏನು ಮಾಡ್ಬೋದು, ನೈವೇದ್ಯ ಮಾಡಕ್ಕೆ. ಸರಸ್ವತಿ ಭಾರತೀಯರ ಸ್ಥಾನ ಭಾರಿ ಶ್ರೇಷ್ಠ ಆದ್ದರಿಂದ ಅವರಿಗೆ ಅಷ್ಟು ಮಹತ್ವ ಇದೆ. ಅನ್ನ ದೇವತಾ ಪ್ರೋಕ್ತ, ಇದು ಸರಸ್ಯ ಅಂದರೆ ಅನ್ನಕ್ಕೆ ದೇವತೆ ಯಾರು ಅಂದರೆ ಸರಸ್ವತಿ. ಸರಸ್ವತಿ ಅಂದರೆ ವಿದ್ಯೆ, ವಿದ್ಯೆಯಿಂದ ಅನ್ನ ಬರುತ್ತೆ ಅಂತ ಅರ್ಥ. ಗೊತ್ತಾನೆ, ವಿದ್ಯೆಯಿಂದ ಅನ್ನ ಬರುತ್ತಲ್ಲ, ಓದಿದ್ದಾನೆ ದುಡ್ಡು ಯೋಚನೆ ಇಲ್ಲ, ಗೊತ್ತಾನೆ ಓದಿದ ಮೇಲೆ ಏನು ಸಿಗುತ್ತೆ, ಕೆಲಸ ಸಿಗುತ್ತೆ, ಒಂದು ಬಂದೇ ಬರುತ್ತೆ. ಆದ್ದರಿಂದ ಅನ್ನಕ್ಕೆ ಸರಸ್ವತಿ ಎಂಬುದಕ್ಕೆ ಅರ್ಥ ಕೂಡ ಹೌದು. ಅನ್ನವನ್ನು ಪಾಕ ಮಾಡ್ತಾರೆ, ಅದಕ್ಕೆ ಅನ್ನ ಸರಸ್ವತಿ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಕೇಳಿದರೆ, ಅವರು ಅನ್ನ ವಿದ್ಯಾಭಿಮಾನಿನಿ, ವಿದ್ಯೆಯಿಂದ ಅನ್ನ ಬರೋದರಿಂದ ಅನ್ನಕ್ಕೆ ಅಭಿಮಾನಿ ದೇವತೆ ಆಗಿದ್ದಾಳೆ ಅಂತ ಅರ್ಥ. ವಿದ್ಯೆ ಇಲ್ಲ, ಎಷ್ಟೇ ಸಂಪತ್ತು ಇದ್ದರೂ ಕೂಡ ಅದು ಉಳಿಸ್ಕೋತಾನೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಎಷ್ಟು ಬಡವನಾಗಿದ್ದರೂ ವಿದ್ಯೆ ಇದ್ದರೆ ಏನಾಗುತ್ತೆ, ಅವನಿಗೆ ಅನ್ನ ಬರುತ್ತೆ. ಈ ಲೌಕಿಕ ವಿದ್ಯೆಯಿಂದ ಅನ್ನ ಬರೋದಾದರೆ ಅಧ್ಯಾತ್ಮ ವಿದ್ಯೆಯಿಂದ ಜಾಸ್ತಿ ಬರಬೇಕು. ಯಾಕೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ, ವಿದ್ಯೆಗಳ ರಾಜ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಶ್ರೀಕರತ್ವೇ ವಯಮೇವ ಸಾಕ್ಷಿಣ, ವಾದಿರಾಜ ಸ್ವಾಮಿಗಳ ಮಾತು ಬಹಳ ಮುಖ್ಯವಾದ ಮಾತು. ಅದು ಅನ್ನ ಅಂಬೋದಕ್ಕೆ ಫುಡ್ ಅಂತ ಅರ್ಥ. ಮುಖ್ಯವಾಗಿ ಅನ್ನ ಶಬ್ದಕ್ಕೆ ಎರಡು ಅರ್ಥ, ಅನ್ನ ಅಂತ ಅನ್ನ, ಅಕ್ಕಿ ಅನ್ನ ಅಂಬೋದು ಒಂದು ಅರ್ಥ, ಇನ್ನೊಂದು ಅರ್ಥ ಫುಡ್ ಅಂತ ಅರ್ಥ. ಎನಿಥಿಂಗ್ ಇಸ್ ಅನ್ನ. ಗೊತ್ತಾ, ಅನ್ನಕ್ಕೆ ಏನು ಮಾಡ್ತೀವಿ ಅಂತ ಕೇಳ್ತಾರೆ. ಏನಪ್ಪ ಚಪಾತಿ ತಿಂತೇನೆ ಅಂದರೆ ಏನರ್ಥ? ಕೇಳಿ, ಹಾಗೆ ಮಾಡ್ಕೊಬಿಟ್ಟು ಏಕಾಶ ಅನ್ನ ತಿನ್ನಬಾರ್ದು ಚಪಾತಿ ತಿನ್ಬೋದು ಅಂತ ಮಾಡಿ, ಹಾಗೆ ತಾನಾಗಿರೋದು. ಏಕಾಶ ಅನ್ನ ತಿನ್ನಬಾರ್ದು ಅನ್ನೋ ಮಾತಿಗೆ ಹೇಳ್ತಾರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಆಮೇಲೆ ಬ್ರಹ್ಮಹತ್ಯಾದಿ ಕಾನಿಚ ಅನ್ನವಾಸ್ತ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸನೆ. ಆಚಾರ್ಯ ಕೊಟ್ಟ ಶ್ಲೋಕ ಇದು. ಅನ್ನದೊಳಗೆ ಎಲ್ಲ ಪಾಪಗಳು ಸೇರಿರ್ತವೆ ಅಂತ ಹೇಳಿದರು. ಅನ್ನ ಒಂದು ಬಿಟ್ಟು ಉಳಿದೆಲ್ಲ ತಿಂದ್ರೆ ಆಯ್ತಲ್ಲ ಅಂತ ತಿಳ್ಕೊಂಡ್ರೆ ಅಷ್ಟೇ. ಅನ್ನ ಶಬ್ದಕ್ಕೆ ಏನರ್ಥ ಮಾಡ್ಕೊಂಡ್ರಿಲ್ಲಿ? ಅಕ್ಕಿಯನ್ನು ಅಂತ ಮಾಡಿಕೊಂಡ್ರು. ಫುಡ್ ಅಂತ ಎನಿ ಫುಡ್, ನೀರು ಸಮೇತ, ನೀರು ಕೂಡ ಫುಡ್ಡೇ. ನೀರು ತೊಗೊಂಡ್ರೆ ಶಕ್ತಿ ಬರುತ್ತಲ್ಲ, ಅದು ಫುಡ್ಡೇ. ಆ ಅರ್ಥ ಮಾಡ್ಕೋಬೇಕು. ಕುಡಿದವ್ರೆ ಇವತ್ತು ನಮ್ಮವರೇ ಜಾಸ್ತಿ ಅಪಾರ್ಥ ಮಾಡ್ಕೊಂಡಿರೋದು, ಅವರಿವರಲ್ಲ ನಮ್ಮವರೇ. ಏಕಾಶಿ ಮಾಡೋರು ಇವರೇ, ಫಲಹಾರ ಮಾಡೋದು ಇವರೇ. ಆದ್ದರಿಂದ ಹೆಚ್ಚು ಹೆಚ್ಚು ಪಾಪಕ್ಕೆ ಕಾರಣ ಆದಾಗ ಅಂತ ಸಂಕೋಚ ಮಾಡಬಾರದು. ಅವಾಗ ಯಾರಿಗೆ ಸಂಕೋಚ ಮಾಡಬೇಕು? ಅದನ್ನು ಅಶಕ್ತರಿಗೆ ಸಂಕೋಚ ಮಾಡಬೇಕು. ಅಶಕ್ತರು ಅನ್ನ ತಿನ್ನ ಅನ್ನ ಬಂದುಬಿಟ್ಟು ಉಳುತ್ತೀನಿ ಅಶಕ್ತರಿಗೆ ಹೇಳಿದ ಮಾತಿದ್ದು. ಆ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಾಗ ಅನ್ನ ಶಬ್ದಕ್ಕೆ ಮುಖ್ಯಾರ್ಥ ಹೇಳೋದೇ ಸರಿಯಾದದ್ದು. ಅಶಕ್ತರಿಗೆ ಆಪತ್ಕಾಲದಲ್ಲಿ ಮಾತ್ರ ಏನು ಹೇಳಬೇಕು ಅವರಿಗೆ? ಅನ್ನ ಶಬ್ದಕ್ಕೆ ಅಕ್ಕಿಯನ್ನಾದರೂ ಬಿಡು ಅಂತ ಅವ್ರಿಗೆ ಹೇಳಿದ್ದು. ಹುಡುದವರೆಲ್ಲ ಅಪ್ಲೈ ಮಾಡಿಕೊಂಡ್ರೆ ತಪ್ಪಾಗತ್ತೆ. ಬರೀ ಇಲ್ಲೇ ಯಾವುದಕ್ಕೆ ಮುಸ್ರೆಯಲ್ಲಿ ವ್ಯತ್ಯಾಸ ಇದೆ. ಸುಟ್ಟು ಮುಸ್ರೆ ಬೇರೆ, ಕರದ ಮುಸ್ರೆ ಬೇರೆ, ಹುರಿದ ಮುಸ್ರೆ ಬೇರೆ, ಬೇಯಿಸಿದ ಮುಸ್ರೆ ಬೇರೆ. ಸೈಂಟಿಫಿಕಲಿ ಕರೆಕ್ಟು. ಬೇಯಿಸಿದ ಮುಸ್ರೆ ಏನಾಗಿ ಮೂರು ತಾಸಿ ಮುಗಿದ ಕತೆ ಅದು. ಬೇಯಿಸಿದ ಮೇಲೆ ಬಲು ಬೇಗ ಕೆಡುತ್ತದು, ಗೊತ್ತಾಯ್ತಾ? ಆದರೆ ಕರೆದಿದ್ದು ಹಾಕಿ ಹೊರಗೆ ಇಟ್ಟು ಹೊಡಿಬೇಕಾದ್ರೆ ಬೆಸ್ಟ್ ಮಾಡಿಬಿಡಿ. ಅನ್ನ ಒಂದು ಕಡೆ ಇಡಿ, ಪಕ್ಕದಲ್ಲಿ ಕರೆದ ಪದಾರ್ಥ ದೂರ ಇಡಿ. ಬೆಳಿಗ್ಗೆ ನೋಡಿ ಹಳಸೋಗಿ, ಇದು ಹಳಸಿರೋದಿಲ್ಲ, ಇದು ವಾರಗಟ್ಟಲೆ ಬರುತ್ತೆ ಕರೆದಿದ್ದು, ಅದು ಬರೋದಿಲ್ಲ. ಆ ರೀತಿ ಈ ಫ್ರಿಡ್ಜಲ್ಲಿ ಇಟ್ಟರು ಕೂಡ ಇದ್ರದ್ದು ಲೈಫ್ ಬೇರೆ, ಅದ್ರ ಲೈಫ್ ಬೇರೆ. ಅದೇನು ತೋರಿಸುತ್ತೆ? ಅದರಿಂದ ಶಾಸ್ತ್ರದಲ್ಲಿ ಹೇಳಿರೋದೆಲ್ಲ ಎಷ್ಟು ವ್ಯವಸ್ಥೆ ಇದೆ. ಸೈನ್ಸ್ಗಿಂತ ಮುಂಚೆ ಶಾಸ್ತ್ರ ಹೇಳಿರೋದು. ಅದಕ್ಕೋಸ್ಕರ ಬೇಯಿಸಿದ್ದನ್ನು ಮಾತ್ರ ಮೂರು ತಾಸು ಮೇಲೆ ಉಪಯೋಗಿಸ್ಬೇಡ್ರಿ, ಬಿಟ್ಬಿಟ್ರಿ. ಹಳಸಿದ್ದು ಅಂತ ಕೇಳಿದರು. ಇದಕ್ಕೆ ಹಳಸಿದ್ದು ಅಂತ ಕರೆಯೋದಿಲ್ಲ, ವಾರಗಟ್ಟಲೆ ಬರುತ್ತೆ, ಗೊತ್ತಾಯ್ತು? ಅದು ಕೂಡ ವಾಸನೆ ಬರೋದು ತೆಗೆದು ಅವೆಲ್ಲ ಮೃದು ವ್ಯತ್ಯಾಸಗಳು. ಹುರಿದಿದ್ದು ಅದು ಬೇರೆ, ಮತ್ತೆ ಹುರಿದು ಇನ್ನೂ ಕಡಿಮೆ ಮುಸರಿ. ಅದು ಬೇಯಿಸಿದ್ದಕ್ಕಿಂತ ಕರೆದಿದ್ದು, ಕರೆದಿದ್ದಕ್ಕಿಂತ ಹುರಿದಿದ್ದು, ಹುರಿದಿದ್ದಕ್ಕಿಂತ ಬರೀ ಇದು ಹಸಿ ಇರೋದು. ಅದಂತೂ ಎಷ್ಟು ಸಾರು ಬರುತ್ತೆ, ಯಾರು ಮುಟ್ಟಿದ್ರು ಕೂಡ ದೋಷ ಇಲ್ಲ. ನೀರಾಗಿ ತೊಗೊಂಡ್ರೆ ತೊಗೊಂಡೋಯ್ತು ಅಷ್ಟೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ತಾರತಮ್ಯ ಇದೆ. ಓನರ್ ಓನರ್ ಇದ್ದಾಗ ಹೌದು. ಪದ ಅಂದ್ರೆ ಏನು? ಸ್ವರೂಪ. ಪ್ರತಿ ಅಂದ್ರೆ ಏನು? ಮುಖ್ಯವಾದ ಸ್ವರೂಪ ಅವನೇ ಆಗಿದ್ದಾನೆ ಅಂತ ಅರ್ಥ. ಅಂದ್ರೆ ನಿಯಾಮಕ ಅಂತ ಅರ್ಥ. ಉದಾಹರಣೆ, ಬಾಡಿಗೆ ಬಂದ್ರೆ ಒಬ್ಬಿದ್ದಾನೆ, ಅವ್ರು ಓನರ್ ಅಲ್ಲ. ಪ್ರತಿಪಾದ್ಯಕ್ಕೆ ಓನರ್ಶಿಪ್ ಇದೆ, ಅಭಿಮಾನಿಗೆ ಓನರ್ಶಿಪ್ ಇಲ್ಲ. ಗೊತ್ತ, ಇರೋ ವಾಸ ಮಾಡ್ತಾರೆ ಅಷ್ಟೇ. ತಾತ್ಕಾಲಿಕವಾದ ವಾಸಕ್ಕೆ ಅಭಿಮಾನಿ ಅಂತ ಕರೀತಾರೆ. ಪ್ರತಿಪಾದ್ಯನಿಗೇನಂತ ಕರೀತಾರೆ? ನಿಯಾಮಕ ಅಂತ ಹೆಸರು, ಓನರ್ ಆತ. ಸೊ ದೇವರು ಎಲ್ಲದಕ್ಕೂ ಓನರ್ ಆದ್ದರಿಂದ ಈಶಾವಾಸ್ಯಂ ಇದಂ ಸರ್ವಂ. ಪ್ರತಿಪಾದ್ಯ ಅಂದ್ರೆ ಏನು? ಮುಖ್ಯತ್ವೇನ ವಾಚ್ಯ ಅಂತ ಅರ್ಥ. ಅಲ್ಲಿ ವಾಚ್ಯ ಶಬ್ದ, ಅಲ್ಲಿ ಪ್ರತಿಪಾದ್ಯ ಅಂದ್ರೆ ವಾಚ್ಯ. ಪ್ರತಿಪಾದಕ ಗಾಯತ್ರಿ ಮಂತ್ರ, ಪ್ರತಿಪಾದ್ಯ ನಾರಾಯಣ. ಆ ರೀತಿ ತಿಳ್ಕೊಬೇಕು. ವಾಚಕ ವಾಚ್ಯ, ಪ್ರತಿಪಾದಕ ಪ್ರತಿಪಾದ್ಯ, ಉಪಾಸಕ ಉಪಾಸ್ಯ. ಆ ರೀತಿ ಪದಗಳು ಅಲ್ಲ. ಫಲ ಅನ್ನಬೇಕು, ಫಲ ಅನ್ನಬಾರ್ದು. ಫಲ ಅಂದ್ರೆ ಮಾಂಸ ಅಂತ ಅರ್ಥ, ಗೊತ್ತಾಯ್ತಾ? ಅದಕ್ಕೆ ಅವರು ಫಲಾಶರು ಅಂತ, ರಾಕ್ಷಸರಿ ಅಂತ ಕರೀತಾರೆ. ಫಲಾಶರು ಅಂತ ಹೆಸರು ಮನೆ ಬೇಕಾಷ್ಟು ಕಡೆ ಬರ್ತವೆ ಶಾಸ್ತ್ರಗಳಲ್ಲಿ. ಫಲಾಶರು ಮಾಂಸದಿಂದ ಅಂತ ಅರ್ಥ. ಇಲ್ಲಿ ಸಾಮಾನ್ಯ ಮಹಾಪ್ರಾಣ ಉಪಯೋಗಿಸೋದು ಬಹಳ ಕಡಿಮೆ. ಭೀಮಾ ಭೀಮಾ ಅಂತಾರೆ, ದನ ದನ ಅಂತಾರೆ. ಅದೇ ರೀತಿ ಫಲಹಾರ ಫಲಹಾರ ಮಾಡಿದ್ದೆ ಅಂತ ಬಿಡ್ತಾರೆ. ಆ್ಯಕ್ಚುಲಿ ಏಕಾಶಿ ಫಲಹಾರ ಮಾಡಿದ್ರೆ ಮಾಂಸದಿಂದ ಲೆಕ್ಕ ಆದ್ರೆ ಕರೆಕ್ಟ್ ಹೇಳಿದ ಲೆಕ್ಕ ಅವರು ಕರೆಕ್ಟ್ ಹೇಳಿದ್ದಾರೆ ಅಂತ ಅರ್ಥ. ಏನು ಮಾಡಿದ್ದಾರೆ ತೆವರು ತಿಳಿಸಿದಾಗ ಲೆಕ್ಕ ಮಾಡಬಾರ್ದು. ಫಲ ನಾರಾಯಣಸ್ತು ಎಸ್ ವಿರಾಡ್ ಉಕ್ತ. ಇದು ಅರ್ಥ ಮಾಡ್ಕೊ, ಅನ್ನದೇವತಾ ಇವರು ಅಂತ ಹೇಳಿದಾಗ ಎಷ್ಟು ಅರ್ಥ ಇದೆ ಅದರಲ್ಲೆಲ್ಲ ಕೂಡ. ಯಾ ಅತ್ರ ಪ್ರಾಣೇನಿ, ಅತ್ರ ಅಂದ್ರೆ ಏನು? ಅತ್ರು ಅತ್ರ ಅನ್ನ ತಿನ್ನುವವರಿಂದ ಅಂತ ಅರ್ಥ. ಪ್ರಾಣೇನ ನೀಯತೆ, ಪ್ರಾಣನಿಂದ ಒಳಗೊಯ್ಯಲ್ಪಡ್ತಾಳೆ ಸರಸ್ವತಿ. ಸರ್ವಭಾಗಾತ್ಮಿಕ ಯಾತು ಶ್ರೀ ವಿಶೇಷೇಣ ರಾಜನಾತ್. ಸರ್ವಭಾಗಾತ್ಮಿಕ ಯಾತು, ಮಹಾಲಕ್ಷ್ಮಿಗೆ ಸರ್ವಭಾಗಾತ್ಮಿಕ ವಾಕ್ ಅಂತ ಅವ್ರ ಹೆಸರು. ವಿರಾಟ್ ಉಕ್ತ, ವಿರಾಟ್ ಅಂತ ಹೆಸರು ಬಂತ ಅವ್ರಿಗೆ. ವಿಶೇಷೇಣ ರಾಜನಾತ್ ವಿರಾಟ್. ನಿರುಕ್ತಸ್ತು ವ್ಯಾಪ್ತೋ ನಾರಾಯಣಸ್ತು ಯಹ ಆಹೂತ ಏವ ಪಾತೀತಿ ಹುಪ್ಕಾರ ಇತಿ ಕೀರ್ತಿತ. ಆಹ್ವಾನ ಮಾಡ್ತಿರ್ಲಿಕ್ಕೆ ಪರಮಾತ್ಮ ಬಂದುಬಿಟ್ಟು ಅವನು ಕಾಪಾಡ್ತಾರಾದ್ರಿಂದ ಹುಪ್ಕಾರ ಅಂತ ದೇವರಿಗೆ ಹೆಸರು. ಹುಬಿತ್ಯಾಕ್ರಿಯತೆ ಯಸ್ಮಾತ್ ಹುಪ್ಕಾರಸ್ತು ಜನಾರ್ದನ. ಹುಪ್ ಅಂತ ಪರಮಾತ್ಮ ಕರೆಯಲ್ಪಡೋದ್ರಿಂದ ಹುಪ್ಕಾರ ದೇವರು. ಅನಿರುಕ್ತಸ್ತು ಅವಾಚ್ಯತ್ವಾ ಪರಮ ಪುರುಷೋ ಹರಿಹಿ. ದೇವರನ್ನು ಅನಿರುಕ್ತ ಅನಿರುಕ್ತ ಅಂತ ಕರೀತಾರೆ. ಅದಕ್ಕೆ ನಿರುಕ್ತ ಅಂತ ಹೇಳಿದರೆ ವಾಚ್ಯ, ಅನಿರುಕ್ತ ಅಂದರೆ ಸಾಕಲ್ಲೇನ ವಾಚ್ಯ, ಸರ್ವಾತ್ಮನ ವಾಚ್ಯ ಅಲ್ಲ, ಸಾಕಲ್ಲೇನ ವಾಚ್ಯ. ಅದಕ್ಕೆ ಅನಿರುಕ್ತ ಅನಿರುಕ್ತ ಅಂತ ಹೇಳಿದರು. ಪರಮ ಪುರುಷೋ ಹರಿಹಿ ಇತಿ ಮಹಾತ್ಮೆ. ಯಾರ ಬಗ್ಗೆ ಪೂರ್ತಿ ಹೇಳೋದಕ್ಕಾಗೋದಿಲ್ಲ ಅವರನ್ನು ಅನಿರುಕ್ತ ದೇವತೆಗಳು ಅಂತ ಕರೀತಾರೆ. ಸಮ್ಯಕ್ ಚರತಿ ಇತಿ ಸಯೇವ ಸಂಚಾರ. ದೇವರಿಗೆ ಹೆಸರು ಸಂಚಾರ ಅಂತ ಇನ್ನೊಂದು ಹೆಸರಿದೆ. ಸಂಚಾರ ಅಂತ ಅದಕ್ಕೆ ಕರೀತಾರೆ ಅಂದರೆ ಸ್ತೋಭ ಸಂಚಾರೋ ಹುಪ್ಕಾರೋ ದುಗ್ಧೇಯ ಅಸೌ. ಸಮ್ಯಕ್ ಚರತಿ, ಸರ್ವತ್ರ ಸಮ್ಯಕ್ ಚರತಿ, ಆದ್ದರಿಂದ ಸ್ವಾತಂತ್ರ್ಯೇಣ ಚರತಿ. ಚರತಿ ಶಬ್ದಕ್ಕೆ ಭಕ್ಷಣೆ ಅಂತ ಬೇರೆ ಉಂಟು. ಒಳಗೊಳಗಿಂದ ಎಲ್ಲರೂ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಸಂಚಾರ ಸಂಚಾರ ಅಂತ ಹೇಳಿದ್ರು. ಸಂಚಾರ ಶಬ್ದಕ್ಕೆ ಪ್ರಳಯ ಅಂತ ಇನ್ನೊಂದು ಅರ್ಥ ಇದೆ. ಅದು ಇಲ್ಲಿ ಪ್ರಸಕ್ತಿ ಇಲ್ಲ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಚಾಂದೋಗ್ಯೋಪನಿಷತ್ ಭಾಷ್ಯ ಪ್ರಥಮೋಧ್ಯಾಯ. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ನಾಯಿ ರೂಪದಲ್ಲೇ ಅದು ಹೇಳಿದವರು ಅವರೇ, ಮಧ್ಯ ರೂಪದಲ್ಲಿ ಅರ್ಥ ಬರೆದವರು ಭಾಷ್ಯ ಬರೆದವರು ಅವರೇ. ಆದ್ದರಿಂದ ಎರಡು ಮ್ಯಾಚ್ ಆಗುತ್ತೆ. ಗುರುದಾರ ಯಾರು ಭಾಷ್ಯ ಬರೀಲಿಕ್ಕೆ ಬರೆದಿಲ್ಲ, ಯಾಕೆ ಅವ್ರು ಹೇಳಿದವರಲ್ಲ, ಹೇಳಿದವರು ಯಾರು, ಇವರೇ ಹೇಳಿದವರು. ಆದ್ದರಿಂದ ಕರೆಕ್ಟಾಗಿ ಅರ್ಥ ಆಗೋದು ಬಹಳ ಸ್ವಾರಸ್ಯ. ಅದು ಇದನ್ನು ಸ್ಪೆಷಲ್ಲಾಗಿ ಓದಬೇಕು. ಯಾಕೆಂದರೆ ಸ್ವರೂಪದಿಂದ ಹೇಳಿದ್ದರೆ ಮಧ್ಯ ರೂಪದಿಂದ ಬಿಡಿಸಿ ಹೇಳ್ತಾ ಇದ್ದಾರೆ. ಸ್ವರೂಪದಿಂದ ಹೇಳಿದ್ದು ಅವರಿಗೆ ಮಾತ್ರ, ಮಧ್ಯ ರೂಪದಿಂದ ಇನ್ನು ಹೆಚ್ಚನ ಕೇಳಿದರು. ಅದು ವಿಶೇಷ ಅರ್ಥ ಇದೆ. ಅದೇ ರೀತಿ ರಾಮಾಯಣ ನಾತ್ಮಣ್ಯದ ರಾಮಾಯಣಕ್ಕೆ ಯಾತಕ್ಕೆ ಮಹಾತ್ಮ ಅಂದರೆ ಹನುಮಂತನಾಗಿ ಪಾಠಿಸ್ಬೇಡಿದ್ರೆ ಮಧ್ವಾಚಾರ್ಯ ಬರೀತಾರೆ. ಅದೇ ರೀತಿ ಭೀಮನಾಗಿ ಪಾಠಿಸ್ಬೇಡಿದ್ರೆ ಮಧ್ವಾಚಾರ್ಯ ಬರೀತಾರೆ. ಸೊ ಅದು ಆ ಚೆಂಟು ಚಿಟ್ಟಿ ಯಾರಿಗೂ ಬರೋದಿಲ್ಲ. ವೇದವ್ಯಾಸರಾದ ಮೇಲೆ ಅವ್ರ ಭಾರತಕ್ಕಿರೋ ಮಹತ್ವ, ಅವರ ರಾಮಾಯಣಕ್ಕಿರೋ ಮಹತ್ವ ಇನ್ಯಾವುದಕ್ಕೂ ಬರೋದಿಲ್ಲ. ಆದ್ದರಿಂದ ಶವೋದ್ಗೀತಕ್ಕೂ ಹಾಗೇನೆ. ಮತ್ತು ಎಲ್ಲರೊಳಗಿದ್ದ ತಿಳ್ಕೊಳ್ಳಿ, ಎಲ್ಲದಕ್ಕೆ ಅವರೇ ಬರೆಯೋದು. ಎಲ್ಲರೊಳಗೆ ಯಾರೇ ಮಾತಾಡಿದ್ರು ಒಳಗಿದ್ದು ಮಾತಾಡಿಸೋದು ಅವರೇ. ಆದ್ದರಿಂದ ವಾಯುದೇವರಿಗಿರೋ ಅಧಿಕಾರ, ಅದಕ್ಕೆ ಸರ್ವಜ್ಞ ಅಂತ ಹೆಸರಾಯಿತು. ಎಲ್ಲವನ್ನೂ ಬಲ್ಲವರಾದ್ದರಿಂದ ಎಲ್ಲರೊಳಗಿರೋ ಎಲ್ಲರೂ ಬಲ್ಲವರು. ಎಲ್ಲ ಪೂರ್ವಪಕ್ಷ ಯಾವುದಕ್ಕೆ ಗೊತ್ತು ಅವರಿಗೆ? ಪೂರ್ವಪಕ್ಷಿಯೊಳಗೂ ಅವರೇ ಇದ್ದಾರೆ. ಯಾವ್ಯಾವ ಪೂರ್ವಪಕ್ಷ ಯಾರೇ ಮಾಡಿದರೂ ಕೂಡ ಮಾಡೋರೊಳಗಿರೋದು ಯಾರು? ಅವರೇ. ದೇವರು ಅವರಿಗಿಂತ ಚೆನ್ನಾಗಿ ಇವರಿಗೆ ಗೊತ್ತು. ಅದಕ್ಕೆ ಇವರು ಬರೀತಾರೆ ಎಷ್ಟೋ ಜನ. ಆಚಾರ್ಯರು ಕೂಡ ಒಂದು ಪೂರ್ವಪಕ್ಷದ ಅನುವಾದ ಜಯತೀರ್ಥರು ಕೂಡ ಎಕ್ಸ್ಪ್ಯಾನ್ಷನ್ ಎಷ್ಟು ಆಕ್ಯುರೇಟ್ ಇರ್ತದೆ ಅಂದರೆ, ಬೇರೆಯವ್ರ ಮತ್ತು ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇವರು ಓದಿ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಇನ್ನು ಕರೆಕ್ಟಾಗಿ ಬರೆದಿರ್ತೀವಿ. ಕೆಲಸ ಏನು, ಹುಡುಗ ಏನೋ ಪ್ರಶ್ನೆ ಕೇಳ್ತಾನೆ, ಬೆಸ್ಟ್ ಏನು ಮಾಡ್ತೀವಿ, ಈ ಪ್ರಶ್ನೆ ಈತಾನೆ ಕೇಳಿದ್ದೆ ಅಂದರೆ ಆಹು ಅಂತಾನೋ. ಅವನು ಕೇಳಿದ ಪ್ರಶ್ನೆ ಅರ್ಥ ಆಗಿರಲ್ಲ, ಇವ್ರು ಕೇಳಿದಾಗ ಎಷ್ಟು ಅಂದ್ಬಿಡ್ತಾನೆ. ಪ್ರಶ್ನೆ ಅಂದರೆ ಪೂರ್ವಪಕ್ಷ ಅಷ್ಟೇ. ಸೊ ಆಚಾರ್ಯರು ಪೂರ್ವಪಕ್ಷನ ಪೂರ್ವಪಕ್ಷಗಳಿಗಿಂತ ಜಾಸ್ತಿ ಸರಿಯಾಗಬಲ್ಲರಾದ್ರಿಂದ ಸರ್ವಜ್ಞ ಶಬ್ದಕ್ಕೆ ಸರ್ವ ಪೂರ್ವಪಕ್ಷಜ್ಞ ಅಂತಲೂ ಹೆಸರು. ಎಲ್ಲ ಪೂರ್ವಪಕ್ಷ ಸರಿಯಾಗಿ ತಿಳ್ಕೊಂಡವರಾದ್ರಿಂದ ಎಲ್ಲ ಪೂರ್ವ ಸರಿಯಾದ ಉತ್ತರ ಕೊಡ್ತಾರೆ ಅಂತ ಅರ್ಥ. ವಾದರ ಒಂದು ದೋಷ ಅದು. ಒಂದು ಪ್ರಶ್ನೆ ಕೇಳ್ತಾನೆ ಒಬ್ಬನು, ಪ್ರಶ್ನೆ ಉತ್ತರ ಕೊಡೋದ್ರೆ ಅರ್ಥನೇ ಆಗೋದಿಲ್ಲ. ಅವಾಗ ಏನು ಮಾಡಿ ಇನ್ನೊಂದ್ಸರಿ ಹೇಳ್ತಾನೆ, ಮತ್ತೊಂದು ಹೇಳಿರ್ತಾನೆ, ಅವಾಗ ಅರ್ಥ ಆಗದೆ ಹೋದರೆ ಇವಂದೇ ತಪ್ಪು ಅಂತ ಅರ್ಥ. ಯಾರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವನಿಗೆ. ಸೊ ಪೂರ್ವಪಕ್ಷ ಜ್ಞಾನ ಬರಲಿಲ್ಲ, ಆದ್ದರಿಂದ ಇವನು ತಪ್ಪು ಅಂತ ಕರೆದು ಬಿಡ್ತಾರೆ. ಆಚಾರ್ಯಗೆ ಆ ಪ್ರಶ್ನೆ ಇಲ್ಲ. ಆಚಾರ್ಯನ ಅರ್ಥ ಮಾಡ್ಕೊಳ್ಳೋದೇ ಉತ್ತರ ಕೊಡ್ಲಿಕ್ಕೆ ಹೋದವರು ಇದ್ದಾರೆ. ಆಚಾರ್ಯ ಮಾತ್ರ ಅರ್ಥ ಮಾಡ್ಕೊಳ್ಳೋದೇ ಯಾವ್ಯಾವುದಕ್ಕೂ ಕೊಟ್ಟಿಲ್ಲ, ಅವರೇ ಅರ್ಥ ಮಾಡಿಸ್ಕೊಳ್ಳೋದೇ ಅವರು. ಇದು ಈ ಸ್ವಾರಸ್ಯ ಕೂಡ ತಿಳ್ಕೊಂಡಾಗ ಸರ್ವಜ್ಞ ಶಬ್ದಕ್ಕೆ ಅನೇಕ ಅರ್ಥಗಳಲ್ಲಿ ಅದು ಕೂಡ ಒಂದು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಬೇಡ, ಅದಕ್ಕೆ ಹೇಳಿದ್ದೇನು ಉದಾಹರಣೆ. ಸಕ್ಕರೆ ನಾಯಿ ಇದೆ, ಸ್ನಾನ ಮಾಡ್ತಾರೆ ಮುಟ್ಟಿನ ಅದನ್ನ. ಸಕ್ಕರೆ ನಾಯಿನ ಮುಟ್ಟಿ ಸ್ನಾನ ಮಾಡ್ತಾರೆ. ಸಕ್ಕರೆ ಹೆಚ್ಚಲ್ಲಿ ನಾಯಿ ಮಾಡಿರ್ತಾರೆ. ಯಾರು ಸ್ನಾನಗೇನು ಮಾಡ್ತಾರೆ? ಅದಕ್ಕೆ ನೈವೇದ್ಯ ಮಾಡ್ಬೋದು, ಗೊತ್ತಾಯ್ತು ಅದನ್ನ. ಅದನ್ನ ಏನು ಶಪಾಕ ಅಂತ ಕರೀತಾರೆ, ತಿಂದವರು ತಿಂದ್ಬಿಡ್ತಾರೆ. ಹುಡುಗರು ಅದನ್ನೆಲ್ಲ ಶಪಾಕ ಅಂತ ಕರೀತಾರೆ ಅವ್ರನ್ನ. ದೋಷ ಇಲ್ಲ. ವಾಯುದೇವರು ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವರಾದ್ದರಿಂದ ಪರಮಾತ್ಮ ವರಾಹ ರೂಪ. ಹಂದಿ ಅಂದರೆ ಮೈಲಿಗೆ ಅಲ್ಲ, ಗೊತ್ತಾಯ್ತಾರೆ. ದೋಷ ಇದೆಯಾ ಅದಕ್ಕೆ? ವಾಯುದೇವರು ಯಾತಕ್ಕೆ ದೋಷ ಇಲ್ಲ ಅಂದರೆ ಪರಮಾತ್ಮ ಅಪ್ರಾಕೃತ ದೋಷ ಇಲ್ಲ ಇವರಿಗೆ. ಬರೀ ಪ್ಯೂರೆಸ್ಟ್ ಸತ್ವಗುಣ ಆದ್ದರಿಂದ ದೋಷ ಇಲ್ಲ. ಆದಷ್ಟು ಇಬ್ಬರಿಗೂ ದೋಷ ಇಲ್ಲ. ಅದನ್ನು ತೋರಿಸ್ಲಿಕ್ಕೆ ಅಂಥ ರೂಪ ತೊಗೊಂಡಿರ್ತಾವೆ. ಯಾವ ರೂಪ ತೊಗೊಂಡ್ರು ಕೂಡ ಅವ್ರಿಗೇನಿಲ್ಲ, ಭೇದ ಹೆಸರು ಬಿದ್ದ ಹೆಸರು ಬರೋದಿಲ್ಲ ಅವರಿಗೆಲ್ಲ. ಹ್ಞೂ, ಗೊತ್ತೆ. ಅದಕ್ಕೆ ಆಚಾರ ಹೊಸ ಪ್ರಶ್ನೆ ಹಾಕಿ ಉತ್ತರ ಕೊಟ್ಬಿಡ್ತಾರೆ. ಸುಧಾದಲ್ಲಿ ನಮ್ಮ ಇದರಲ್ಲಿ ಸೌರಮುರದಲ್ಲಿ ಕೆಲವು ಪ್ರಶ್ನೆಗಳು ಯಾರು ಪೂರ್ವಪಕ್ಷ ಯಾರು ಕೇಳಿರೋದಿಲ್ಲ, ಇವ್ರು ತಾವೇ ಹಾಕೊಂಡು ಉತ್ತರ ಕೊಟ್ಬಿಡ್ತಾರೆ. ಯಾತಕ್ಕೆ ಅಂದರೆ ಯಾರು ಕೇಳಿದ್ರು ಉತ್ತರ ಆಗಲಿ ಒಂದು ಕಡೆಗೆ, ಮತ್ತೆ ಇವತ್ತು ಕೇಳಕ್ಕೆ ಬರೋತಕ್ಕ ಪ್ರಾಬಬಲ್ ಕ್ವಶನ್ಸ್ ಬೇರೆ, ಕೇಳಿರೋ ಕಷ್ಟಗಳು ಬೇರೆ. ಇದನ್ನು ಕೂಡ ಹೇಳಿಬಿಟ್ರೆ ಇವ್ರು ಸಂಶಯ ಬರೋ ಚಾನ್ಸೇ ಇರೋದಿಲ್ಲ. ಯಾವುದು ಹೌದು, ಯಾವಾಗಲೂ ಹಾಗೇನೆ. ಇವತ್ತು ಎಷ್ಟೋ ಸರ್ತಿ ಇವರು ಆದರೆ ಏನು ತಿಳ್ಕೊಡ್ತಾರೆ, ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂತ ತಿಳ್ಕೊಡೋದು. ಶಾಸ್ತ್ರಜ್ಞರು ಸರಿಯಾಗಿ ಬಂದುಬಿಟ್ಟು ಅರ್ಥ ಆಗ್ತದೆ, ನಾವು ಕೇಳಲಾರ್ದ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ಇವರು ಅಂತ ಗೊತ್ತಾಗ್ಬಿಡೋದು. ಅರ್ಥ ಆಯ್ತಾ? ನಾವು ಏನು ಕೇಳಿರ್ತೇವೆ ಅದಕ್ಕಷ್ಟೇ ಅಲ್ಲ, ಉದಾಹರಣೆ ವ್ಯಾಸರಾದ್ರ ಬಗ್ಗೆ ಹೇಳ್ತಾರಲ್ಲ, ಯದಧೀತಂ ತದಧೀತಂ, ಏನು ಓದಿದ್ದಾರೋ ಅವರು ಇವರು ಓದಿದ್ದಾರೆ, ಓದ್ದ ಇದ್ದನ್ನು ಓದಿದ್ದಾರೆ ಅಂತ ಹೇಳೋ ಹಾಗೆ. ಯಾವುದೇ ಒಬ್ಬ ಶಾಸ್ತ್ರ ಓದ್ದವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅವನು ಕೇಳಿದ ಪ್ರಶ್ನೆ ಜೊತೆಗೆ ಅವನು ಕೇಳಬಹುದಾದ ಪ್ರಶ್ನೆ ಮತ್ತು ಇನ್ನೂ ಯಾರೋ ಕೇಳಬಹುದಾದ ಪ್ರಶ್ನೆ, ಅದು ಮುಂದೇನೋ ತಲೆ ಮನೆಗೆ ಹೋದ್ರೆ ಬರಬಹುದಾದ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಬಿಟ್ಟಿರ್ತಾರೆ. ಸಾಧ್ಯ ಇಲ್ಲ, ಅದು ಭಾರಿ ವಿಶೇಷ. ಅದಕ್ಕೆ ಶಾಸ್ತ್ರ ಓದೋದ್ರಿಂದ ಅಷ್ಟು ಮಹತ್ವ. ಇವತ್ತು ನಮಗೆ ಸಮಸ್ಯೆ ಇಲ್ಲದೆ ಇರಬಹುದು, ಮುಂದೆ ಸಮಸ್ಯೆ ಬರದಂತೆ ಮಾಡಿ ಹಾಕ್ಬಿಡ್ತಾರೆ. ಇವತ್ತು ರೋಗ ಇಲ್ಲ, ಮುಂದೆ ರೋಗ ಬರುವಂಥ ಔಷಧಿ ಕೊಡ್ತಾರಲ್ಲ ಹಾಗೆ. ಈ ರೋಗ ಇಲ್ಲ ಅಂತೇಳಿ ಮುಂದೆ ಬರಬಾರ್ದು ಅಂತೇನೇ ಇಲ್ಲಲ್ಲ, ಅದಕ್ಕೋಸ್ಕರ ಈಗಲೇ ಔಷಧಿ ಕೊಟ್ಬಿಟ್ರೆ ನಾವು ಕೂಡ ಜಾತಿಗೆ ಇದನ್ನೆಲ್ಲ ಕೂಡ ಇನಾಕ್ಯುಲೇಷನ್ ಮಾಡಿದ್ರೆ ಕೊಟ್ಟಾಗ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಹ್ಞೂ, ಅದೇ ಹೇಳಿದ್ದೇನೆ ಈಗ, ಅದು ಆಚಾರ ತೋರಿಸಿದ ಮಾರ್ಗ ಅದು. ಅವತ್ತು ಅದು ಹೇಳಿದ ಮೇಲೆ ಮುಗಿದೋಯ್ತು ಅಲ್ಲಿಗೆ. ನಮ್ಮಲ್ಲಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡೋದು ಯಾವಾಗಲೂ ಹಾಗೇನೆ. ಯಾವುದೇ ಒಂದು ವಿಷಯ ಉಪನ್ಯಾಸ ಏನೇ ಮಾಡ್ತಿರಲಿ, ಕೆಲವು ಪ್ರಶ್ನೆಗಳು ಯಾರು ಕೇಳಬೇಕಾಗಿಲ್ಲ, ಈ ಪ್ರಶ್ನೆ ಬರಬಹುದು ಉತ್ತರ ತಿಳ್ಕೊಂಬಿಡಿ ಅಂದರೆ ಮುಗಿದೋಯ್ತು ಅಷ್ಟೇ. ಅಷ್ಟಿಗೆ ಆ ಭಾಗ ಮುಗೀತು. ಯಾವ ಭಾಗ? ಈಗ ಒಂದೇ ಅಧ್ಯಾಯ ಮುಗೀತು, ಮುಂದಿನ ಅಧ್ಯಾಯಕ್ಕೆ ಖಂಡಾರ್ಥ. ಮತ್ತೆ ಈಗ ಓಂ ಅಥ ಸಪ್ತವಿಧಸ್ಯ ವಾಚಿ ಯಜಮಾನಂ ವಟಚಿಹತೇಶು. ಹಾಂ, ತಗೊಳ್ಳಿ. ಎಷ್ಟನೇದದು? 38ನೇ ಪುಟ. ಅಥ 38 ಅಲ್ಲ, ಎಷ್ಟದು? 42ನೇ ಪುಟ. ಸಮಸ್ತಸ್ಯ ಖಲು ಸಾಮ್ನಃ ಉಪಾಸನಂ ಸಾಧು ಯತ್ ಖಲು ಸಾಧು ತತ್ ಸಾಮ ಇತ್ಯಾಚಕ್ಷತೆ ಯತ ಸಾಧು ತತ ಸಾಮ ಇತಿ. ಸಾಮಯಿಕ ದೇಶ ಉದ್ಗೀತ ಸ್ತೋಫ ನಿಷ್ಠಾಂ ಉಪಸ್ತಿ ಮುಕ್ತ್ವಾ ಪಂಚಭಕ್ತಿಕ ಸಪ್ತಭಕ್ತಿಕ ಸಮಸ್ತ ಸಾಮನಿಷ್ಠಾ ಉಪಾಸ್ತಿ ಮಾಹ ದ್ವಿತೀಯಾಧ್ಯಾಯೇನ. ಮೊದಲನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ಏನು ಹೇಳಿದರು? ಉದ್ಗೀತ ಸ್ತೋಭ ಇತ್ಯಾದಿಗಳ ಸ್ಥಾಮಗಳ ಸಾಮಗಳವೆಲ್ಲ ಅದರಲ್ಲಿ ಉಪಾಸನೆ ಹೇಗೆ ಮಾಡಬೇಕು ಅಂತ ಹೇಳಿದರು. ಈಗ 5 ವಿಧ ಸಾಮ, ಆಮೇಲೆ ಸಪ್ತವಿಧ ಸಾಮ, ಅದನ್ನೆಲ್ಲ ಸೇರಿಸಿ ಹೇಳೋ ಉಪಾಸನೆ ಬಗ್ಗೆ ಹೇಳ್ತಾರೆ. ಸೊ ಪಾರ್ಟ್ಲಿ ಮಾಡೋದು ಬೇರೆ, ಹೋಲ್ಲಿ ಟೋಟಲಿ ಮಾಡೋದು ಬೇರೆ ಅಂತ ಅರ್ಥ. ಉಪಾಸನೆ 2 ಭಾಗ. ಗೀತ 1ನೇ ಅಧ್ಯಾಯ ಪರೀಕ್ಷೆ ಕೊಡ್ತೀನಿ ಅಂತ ಹೇಳಿದ, 8ನೇದು ಮಾತ್ರ ಕೊಡ್ತೀನಿ ಅಂದ, ಇಡೀ ಕೊಡ್ತೇನೆ ಅಂದ. ಆ ಥರ ಇಡೀ ಸಾಮ ಉಪಾಸನೆ ಮಾಡೋದು. ಸಪ್ತ ಸಾಮಗಳು, ಷಟ್ ಸಾಮಗಳು, ಪಂಚಸಾಮಗಳು ಅಂತ ಕರೀತಾರೆ. ಅದಿಷ್ಟನ್ನು ಮಾಡಿದ್ರೆ ಫಲ ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಏಕದೇಶ ಸಾಮ, ಸಮಸ್ತ ಸಾಮ, ಅದಕ್ಕೆ ಸಮಸ್ತಸ್ಯ ಅಂದರೆ ಸಮಸ್ತ ಟೋಟಲ್. ಖಲು ಸಾಮ್ನಃ ಉಪಾಸನಂ ಸಾಧು, ಅದು ಮಾಡೋದು ಭಾರಿ ಶ್ರೇಷ್ಠ. ಯತ್ ಖಲು ಸಾಧು ತತ್ ಸಾಮ ಇತ್ಯಾಚಷ್ಟತೆ. ಸಾಧು ಅಂತ ಕರೆದ್ರೆ ಸಮಸ್ತ ಸಾಮ ಮಾಡ್ತಾನೆ ಅಂತ ಅರ್ಥನ. ಯದ ಅಸಾಧು ತತ್ ಅಸಾಮ ಇತಿ. ಪೂರ್ತಿ ಹೇಳ್ದ ಹೋದರೆ ಅಸಾಮ ಅಂತ ಕರೀತಾರೆ ಅಂತ ತಿಳಿಸಿ. ಸಾಧು ಅಂದರೆ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ಈಗ ಅರ್ಥ ಇಲ್ಲೇ ಬರುತ್ತದು. ಸಾಮಯಿಕ ದೇಶ ಉದ್ಗೀತ ಸ್ತೋಭ ನಿಷ್ಠಾಂ ಉಪಾಸ್ತಿ ಮುಕ್ತ್ವಾ ಪಂಚಭಕ್ತಿಕ ಸಪ್ತಭಕ್ತಿಕ ಸಮಸ್ತ ಸಾಮನಿಷ್ಠಾಂ ಉಪಾಸ್ತಿಂ ಆಹ ದ್ವಿತೀಯಾಧ್ಯಾಯೇನ. ದ್ವಿತೀಯಾಧ್ಯಾಯ ಪೂರ್ತಿ ಅದು. ಸಮಸ್ತಸ್ಯ ಪೂರ್ಣಸ್ಯ, ಇದು ಸಾಮವೇದ ಉಪನಿಷತ್ತು, ಇದು ಛಾಂದೋಗ್ಯ ಸಾಮವೇದದ್ದಾದ್ದರಿಂದ ಸಾಮದ ಬಗ್ಗೆ ಹೆಚ್ಚಾತಿ ಕೇಳ್ತಾರೆ ಎಂಬುದಕ್ಕೆ ಅದೇ ಕಾರಣ. ಸಮಸ್ತಸ್ಯ ಪೂರ್ಣಸ್ಯ ಸಾಮ್ನಃ ಸಾಮನಾಮ್ನಃ ಸಮಗ್ರ ಭಕ್ತಿ ಸಹಿತ ಸಾಮ ಪ್ರತಿಪಾದ್ಯಸ್ಯ ಹರೇರುಪಾಸನಂ ಕಾರ್ಯಮಿತಿ ಶೇಷ. ಸಮಗ್ರ ಸಾಮ ತಿಳ್ಕೊಂಡಾಗ ಸಮಗ್ರ ಭಕ್ತಿ ಮಾಡೋಕ್ಕೆ ಬರೋದು. ಪೂರ್ತಿ ತಿಳ್ಕೊಂಡಾಗ ಮಾಡೋ ಭಕ್ತಿ ಸ್ವಲ್ಪ ತಿಳ್ಕೊಂಡಾಗ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದಾಗಿಯೇ ಸಮಸ್ತ ಸಾಮ ಭಕ್ತಿ ಎರಡರ್ಥ ಮಾಡಿಬಿಟ್ರಾಗ, ಸಾಮ ತಿಳ್ಕೊಂಡು ಮಾಡೋದು ಅಂದ್ರೆ ಒಂದೇ, ಭಕ್ತಿ ಪೂರ್ಣ ಮಾಡ್ಕೊಳ್ಳೋದು ಅಂದ್ರೆ ಒಂದೇನೆ. ಕುತಃ ಯತ ಸಾಮ ಸಾಧು ಅತ ಇತಿ ಯೋಜನ. ಕುತ ಸಾಮ ಸಾಧು, ಸಾಮನ ಯಾತಕ್ಕೆ ಸಾಧು ಅಂತ ಕರೀತಾರೆ ಸಾಮವನ್ನು? ಇತ್ಯತಃ ಸಾಮ್ನಃ ಸಾಧುತ್ವಂ ವೃದ್ಧ ಸಮ್ಮತ್ಯಾಹ ಯದಿತಿ. ವೃದ್ಧ ಸಮ್ಮತಿ ಅಂದರೆ ಹೇಳ್ತಾರೆ ಆಹುಹು ಅಂತ ಹೇಳಿದ ತಕ್ಷಣ, ಆಚಕ್ಷತೆ ಅಂತ ಹೇಳಿದರೆ ಜ್ಞಾನಿಗಳು ಹೇಳ್ತಾರೆ ಅಂತ ಅರ್ಥ. ವೃದ್ಧ ಸಮ್ಮತಿ ಅಂದರೆ ಜ್ಞಾನವೃದ್ಧರ ಸಮ್ಮತಿ ಅಂತ ಅರ್ಥ. ಇದು ಯಾವುದಾದ್ರು ಎಲ್ಡರ ಸೀನಿಯರ್ಸ್ನ ಕೇಳಬೇಕು ಅಂತಾರೆ. ಸೀನಿಯರ್ಸ್ ಅಂದರೆ ವಯಸ್ಸಾದವರು ಅಂತ ಅರ್ಥ ಅಲ್ಲ, ಏನರ್ಥ? ಸರ್ವಿಸ್ ಜಾಸ್ತಿ ಆದವರು, ಆ ಅರ್ಥದಲ್ಲಿ ಜ್ಞಾನಿಗಳು. ಯದಿತಿ ಯತ್ ಖಲು ಸಾರತ್ವೇನ ಧಾರ್ಯಂ ತದೇವ ಹಿ ಸಾರತ್ವೇನ ಮೇಯಂ ಸಾಮ ಇತಿ ಸಾಮ ಸಾಧು ಇತಿ ಏಕ ಏವ ಅರ್ಥ ಇ ಚಾಕ್ಷತ್ಯತೆ ವೃದ್ಧಾಹ. ಯತ್ ಖಲು ಸಾರತ್ವೇನ ಧಾರ್ಯಂ, ಸಾಧು ಅಂದರೆ ಸಾರತ್ವೇನ ಧಾರ್ಯಂ ಅಂತ ಅರ್ಥ. ಸಾಧು ಸಾರತ್ವೇನ ಧಾರ್ಯ, ಸಾರಭೂತವನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ತದೇವ ಹಿ ಸಾರತ್ವೇನ ಮೇಯಂ ಸಾಮ, ಅದೇ ಸಾಮ. ಸಾಮವನ್ನು ಸಾರ ಅಂತ ತಿಳ್ಕೊಳ್ತಾರಲ್ಲ, ಅದು ಸಾಧು ಉಪಾಸನೆ ಅಂತ ಕರೀತಾರೆ ಜ್ಞಾನಿಗಳು. ತತ್ರ ವ್ಯತಿರೇಕಂ ಚಾಹ ಯದಿತಿ ಯದ ಅಸಾಧು ಸಾರತ್ವೇನ ಅಧಾರ್ಯಂ ತತ್ ಸಾರತ್ವೇನ ನ ಮೇಯಮಿತ್ಯಾಚಷ್ಟತೆ ಇತಿ ಪೂರ್ವೇಣ ಅನ್ವಯ. ಊಟಕ್ಕೂ ಯಾವುದೋ ಒಂದು ತಿಂದು ಎದ್ದೋಗ್ಬಿಡ್ತಾನೆ, ಅವನಿಗೆ ಹಸಿವೆ ಇಲ್ಲನೋ ಅಥವಾ ಹಸಿರೋದಿಲ್ಲ ಅಂತಾನೆ, ಅವ್ರು ಪೂರ್ತಿ ಊಟ ಮಾಡಿದಾಗ ಆಗಲಿಲ್ಲ, ಎಲ್ಲ ಮಾಡ್ತಾನೆ, ಆಗ ಅದು ಪೂರ್ಣ. ಪೂರ್ಣ ಊಟ ಮಾಡಲಿಲ್ಲ ಅಂತ ಹೇಗೆ ಹೇಳ್ತಾರೋ, ಪೂರ್ಣ ಸಾಮ ಹೇಳಲಿಲ್ಲ ಅಂದರೆ ಪೂರ್ಣ ಭಕ್ತನಾಗಿಲ್ಲ ಅಂತ ಅರ್ಥ. ಅದಕ್ಕೆ ಆದಷ್ಟು ಕೂಡ ಯಾವ ರೀತಿ ಪ್ರಯತ್ನ ಪಡಬೇಕು, ಪೂರ್ಣ ಉಪಾಸನೆ ಪ್ರಯತ್ನ ಪಡಬೇಕು ಅಂತ ಅರ್ಥ. ಆದಷ್ಟು ಯತದುತ ಪ್ಯಾಹು ಸಾಮ್ನೈನ ಉಪಾಗಾದಿತಿ ಸಾಧುನಾ ಏನಂ ಉಪಾಗಾದಿತ್ತೇವ ತದಾಹು ಅಸಾಮ್ನೈನಂ ಉಪಾಗಾದಾದಿತಿ ಅಸಾಧುನೈನಂ ಉಪಾಗಾತಿತ್ತೇವ ತದಾಹು. ಅದನ್ನೇ ಮುಂದೆ ಹೇಳ್ತಾರೆ ಜ್ಞಾನಿಗಳು ಅಂತ ಹೇಳ್ತಾ, ಆಹುಹು ಅಂದರು ಒಂದೇ, ಆಚಕ್ಷತೆ ಅಂದರು ಒಂದೇ. ತೇಪಿ ವಾ ಕಿಂ ಬಲಾದೇವಮಾಹುರಿತ್ಯತೋ ವೃದ್ಧಾಂತರಾಣಾಂ ಸಾಧೌ ಸಾಮಶಬ್ದ ಪ್ರಯೋಗಾದಿತ್ಯಾಹ ತದುತಾಪ್ಯಾಹುರಿತಿ. ಈ ಗುಂಪಿನವರು ಇನ್ನೊಂದು ಗುಂಪಿನವರು ಹಾಗೆ ಹೇಳ್ತಾರೆ, ತದುತ ಅಪ್ಯಾಹು ಸಾಮ್ನಾ ಏನಂ ಉಪಾಗಾದಿತಿ ಸಾಧುನಾ ಏನಂ ಉಪಾಗಾದಿತಿ. ಕೆದರು ಹೇಳಿದರು ಸಾಮದಿಂದ ಉಪಾಸನೆ ಮಾಡಿದರು ಅಂತ, ಕೆದರು ಸಾಧುನಿಂದ ಮಾಡಿದರು ಅಂತ ಹೇಳಿದರು. ಸಾಮ ಅಂತ ಸಾಧು ಇಟ್ಕೊಟ್ಟು ಒಂದೇ ಆಯ್ತಲ್ಲ, ಸಮಸ್ತ ಸಾಮ ಮಾಡಿದವರಿಗೆ ಸಾಧು ಉಪಾಸನೆ ಅಂತ ಹೆಸರಾಯಿತು. ಅದೇ ಅದರಲ್ಲೂ ಮತ್ತೆ ವೆರೈಟಿ ಮತ್ತೆ ಗೊತ್ತಾಯ್ತು, ಅದರಲ್ಲೂ ಕೂಡ ಪಂಚ ಷಟ್ ಸಾಮ ಸಪ್ತ ಮೂರು ವೆರೈಟಿ ಇದೆ. ಒಂದೊಂದು ಮಾಡೋದು ಉದ್ಗೀತಾದಿಗಳು, ಐದು ಮಾಡೋದು ಇನ್ನೂ ಗ್ರೇಟು, ಆರು ಮಾಡಿದ್ರೆ ಇನ್ನೂ ಹೆಚ್ಚು, ಏಳು ಮಾಡಿದರೆ ಭಾರಿ ಹೆಚ್ಚು. ಸಾಮನೇ ಸರಿಗಮ ಪದ ನಿಸ ಐದು ಏಳು ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದೇ ಸಾಮ. ಏಳು ಬರೋದು ಕೂಡ ಸಂಗೀತ ಆದರೆ ಸಾಮ ಇನ್ನೊಂದು ಅರ್ಥದಲ್ಲಿ. ಸಪ್ತಸ್ವರ ಎಲ್ಲಿಂದ ಬಂತು ಅಂದರೆ ಸಪ್ತ ಸಾಮಗಳಿಂದ ಬಂತು. ಸೊ ಐದು ಐದು ಮಾಡಿ ಸಾಧು ಆಗೋದು ಒಂದು ಗುಂಪು, ಆರು ಮಾಡಿ ಸಾ ಇನ್ನೊಂದು ಗುಂಪು. ಅಂದರೆ ಒಂದು ಒಂದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಬಂತೀಗ ಐದು, ಆಮೇಲೆ ಆರು, ಆಮೇಲೆ ಏಳು. ಅದಕ್ಕೆ ಪಂಚಭಕ್ತಿಕ ಸಪ್ತಭಕ್ತಿಕ ಷಡ್ಭಕ್ತಿಕ ಅಂತ ಆರು ಏಳು ಭಾಗ ಮಾಡ್ತಾರೆ. ಹೌದು ಹೌದು, ಏನಿಲ್ಲ ಇದ್ದೇ ಯಾವಾಗಲೂ ಸ್ವರಗಳು ಹೇಗೆ ಅಂತ ಕೇಳಿದರೆ ಅದಕ್ಕೆ ಉಚ್ಚಾರಣೆಯಲ್ಲಿ ಸಾಮ ಪದ ಉಚ್ಚಾರಣೆ ಮಾಡಿದ್ರೆ ಕಂಠ ಇದ್ದಾಗ ಎರಡು ಮಾಡುತ್ತೆ ಅಷ್ಟೇ, ಅದು ಅಡಿಷನಲ್ ಕೊಡುತ್ತೆ. ಇವತ್ತು ವೇದೋಚ್ಚಾರಣೆ ಮಾಡಬೇಕಾದ್ರೆ ಯಾರಿಗೆ ಕಂಠ ಸರಿ ಇಲ್ಲದವ್ರಿಗೂ ವೇದೋಚ್ಚಾರಣೆ ಮಾಡೋಕ್ಕೆ ಬರ್ತದೆ, ಇದ್ದರೆ ಇನ್ನೂ ಮೆಲೋಡಿಯಸ್ ಕಾಣಿಸ್ತದೆ ಅಷ್ಟೇ ಹೊರತು ಅದು ಇಲ್ದವ್ರು ಹೇಳಬಾರ್ದು ಅಂತೇನಲ್ಲ. ಇದ್ದವ್ರು ಇನ್ನೂ ಹೆಚ್ಚು ವಿಶೇಷ ಹೆಚ್ಚು, ಅದು ಕರೆಕ್ಟ್. ಇದ್ದವ್ರು ಹೆಚ್ಚು ಅಮೂಲ್ ಕರೆಕ್ಟ್, ಹೇಳಬಾರ್ದು ಅಂತಲ್ಲ. ಹರಿದಾಸ್ ಹಾಡನ್ನು ಕಂಠ ಇಲ್ದ್ರೆ ಹೇಳಲೇಬಾರ್ದು ಅಂತಲ್ಲ, ಇಲ್ಲದೇ ಇದ್ರೂ ಹೇಳ್ಬೋದು, ಎಲ್ಲರ ಬಂದು ಹೇಳಬಾರ್ದು ಅಷ್ಟೇ, ಗೊತ್ತಾಯ್ತು. ವಿಪಜೀತಿ ಆಗ್ತದೆ, ತರಿಸ್ತಾರೆ ಹೇಳ್ಕೊಳ್ಳೋಕೆ ಏನೇ ಅಡ್ಡಿ ಇಲ್ಲ. ಅದ್ರ ಭಕ್ತಿ ದೇವ್ರಿಗೆ ಕೇಳೇ ಕೇಳ್ತದೆ, ದೇವರಿಗೆ ಅವೆಲ್ಲ ಬೇಕಿಲ್ಲ. ಒಲ್ಲನೋ ಹರಿಕೊಳ್ಳನೋ ಸ ಎಲ್ಲ ಸ ಪ್ರೇಮವಿಲ್ಲದ ಗಾನ, ಅಲ್ಲಿ ಏನು ಬೇಕಲ್ಲಿ ಸಾಮಕ್ಕಿಂತ ಪ್ರೇಮ ದೊಡ್ಡದು, ಸಾಮಕ್ಕಿಂತ ಪ್ರೇಮ ದೊಡ್ಡದು. ಆದ್ದರಿಂದ ಪ್ರೇಮ ಇಲ್ಲ, ಸಾಮ ಇದೆ. ಅದೇ ಉಪಭರಣ ಗಂಧರ್ವ ಕತೆ ಹೇಳ್ತಾರಲ್ಲ, ಎಲ್ಲ ಇತ್ತು ತಪ್ಪಾಯಿತು ಶಾಪ ಬಂತು. ಅದು ಭಕ್ತಿ ಪ್ರಧಾನ, ಆದ್ದರಿಂದ ನಮ್ಮಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿಸೋ, ತಪ್ಪಾಡಿಬಿಟ್ರೆ ಕ್ಷಮಿಸಿಬಿಡ್ತಾರೆ. ಗೊತ್ತಾಯ್ತು, ಯಾವನು ಸ್ವಲ್ಪ ಜೋರು ಮಾಡ್ತಿರ್ತಾನೆ ತಪ್ಪು ಮಾಡೋದು ಕಾಯ್ತಾ ಇರ್ತಾರೆ, ಕಾಯ್ದು ಗಡ ಹೊಡೆದ್ಬಿಡ್ತಾರೆ. ಅದಕ್ಕೆ ಉದ್ದೇಶ ಅವ್ರು ಸರಿ ಇಲ್ಲ, ಆದ್ದರಿಂದ ಕಳಿಸೋದು ಕಾಯ್ತಿರ್ತಾರೆ. ಸರಿ ತಪ್ಪ ಬೇಕಾದವ್ರು ಏನೇ ಮಾಡಿದರೂ ಕೂಡ ಬಾರಾಕೂಡ್ ಮಾಫ್ ಅಂತ ಕರೀತಾರೆ ಆ ಟೈಮ್, ಬೇಕಾದವ್ರು ಎಲ್ಲ ಕ್ಷಮಿಸಿ ಹಾಕ್ಬಿಡ್ತಾರೆ. ಅದಕ್ಕೆ ಒಳ್ಳೆ ಗುಣ ಬಹಳ ಮುಖ್ಯ. ಅದರಿಂದ ಕಂಠ ಸರಿ ಇಲ್ಲದೆ ಹೋದರೂ ಕೂಡ ಸಾಮ ಹೇಳಕ್ಕೆ ಬರುತ್ತೆ. ತದಾಹು ವಾಯುದೇವರು ಸಾಮಾಭಿಮಾನಿಗಳು, ಸ್ವಾರಸ್ಯ ನೋಡಿ, ಅದು ಸಂಗೀತ. ಅದಕ್ಕೆ ಹನುಮಂತೇವರು ಸಂಗೀತಜ್ಞರು, ಆಚಾರ್ಯ ಸಂಗೀತ ಹೇಳಿದರೆ ಅದಕ್ಕೆ ಸಾಮವೇದದ ಮುಖ್ಯ ಅಭಿಮಾನಿಗಳವರೇ. ಸಾಮದೇವ ಕವರ ಆದ್ದರಿಂದಾಗಿನೇ ಆ ಸ್ವಾರಸ್ಯ ಗೊತ್ತಾಗುತ್ತೆ. ಹನುಮಂತ ದೇವರು ಇವರು ಕಥೆ ಹೇಳ್ತಾರಲ್ಲ, ನಾರದ ತುಂಬರು ಇಬ್ಬರು ಹೋಗ್ತಾರೆ, ನಾವು ಇವರು ಯಾರು ಚೆನ್ನಾಗಿ ಹಾಡ್ತೀವಿ ಅಂತೇಳಿ ಕತೆ ಕೇಳಿರ್ತಾರೆ ಎಲ್ಲರೂ ಕೂಡ. ಅವರಿಬ್ಬರಿಗೂ ನಾನು ಹಾಡ್ತಾ ಹಾಡ್ ಭಾರಿ ಇರ್ತದೆ. ಹನುಮಂತ ಎಲ್ಲ ಒಂದು ಬಂಡೆ ಮೇಲೆ ಕೂತಿದ್ರಂತೆ, ಇವರಿಬ್ಬರು ಹೋಗಿ ಕೇಳೋದಕ್ಕೆ ಹನುಮಂತ ಹಾಡ್ತಾ ಕೂತಿರ್ತಾನೆ, ಇವರಿಬ್ಬರನ್ನ ಕೂತ್ಕೊಂಡು ಕೇಳ್ತಾ ಕೂತಿರ್ತಾರೆ. ಮುಗಿತಾ ನೋಡಿದರೆ ಅದು ಕಲ್ಲು ಕರೆಗೆ ಹೋಗಿ ಆ ಮಣಿ ಸಿಕ್ಕಾಕೊಬಿಟ್ಟಿರ್ತಾವೆ ಅವ್ರು ತಂಬೂರುಗಳು ಇಬ್ಬರದ್ದು ಕೂಡ. ಅವಾಗ ಹೇಳ್ದೆ ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಯಾರು ಶ್ರೇಷ್ಠ ಅಂದರೆ ನೀವು ಯಾರು ಹಾಡಿ ಕಲ್ಲು ಕರಿಗೆ ನೀವು ವಾಪಸ್ ತೊಗೊಳಕ್ಕೆ ಬರುತ್ತೋ ಅವ್ರು ಶ್ರೇಷ್ಠ ಅಂತ ಹೇಳ್ತಾರೆ. ಇಬ್ಬರು ಅದು ಏನಾಗದೇ ಇಲ್ಲ, ಕೊನೆ ಇವರೇ ಹಾಡಿ ಮತ್ತೆ ಬಿಡಿಸಿಕೊಡ್ತಾರೆ. ಏನರ್ಥ, ಇವರಿಬ್ಬರೂ ಶ್ರೇಷ್ಠರಲ್ಲ, ಹನುಮಂತೇವ್ರು ಶ್ರೇಷ್ಠ ಅಂತ ತೀರ್ಮಾನ ಆಯಿತು ಆ ಕಥೆ. ಅದಕ್ಕೆ ಸಾಮ ವಿತ್ತಂಸ ಗಾಯನ್ ಶತಕೋಟಿ ವಿಸ್ತಾರ ಆಚಾರ್ಯ ಬರೀತಾರೆ. ರಾಮಾಯಣಾದಿಗಳನ್ನು ಆಚಾರ್ಯರು ಹಾಡ್ತಾರೆ ಅಂತ ಹೇಳ್ತಾರೆ, ಹೇಳ್ತಾರೆ ಅಂತ ಹೇಳೋದಿಲ್ಲ, ಹಾಡ್ತಾರೆ. ಅದೇ ರೀತಿಯೇ ಆಚಾರ ಬೋದು ಹೇಳಿ ಒಂದು ಕ್ಷಣದಲ್ಲಿ ಏನು ಮಾಡಿಬಿಡ್ತಾರೆ, ಒಣಗಿದ ಮರದಲ್ಲಿ ಫಲ ಬರ ಮಾಡ್ತಾರೆ. ಹಾಡು ಮುಗಿಯೋದ್ರೊಳಗೇನೆ ಅದು ಚಿಗರಿ ಇದು ಬೆಳೆದು ಬರೀ ಕಾಳನ್ನು ಬೆಳೆಸಿದ ಕಥೆ ಒಂದು. ಇಲ್ಲಿ ಗೋವಾ ಪ್ರಸಿದ್ಧಕ್ಕೆ ಬಸ್ ಬೇಗ ಹೋದ ಕಾಲಕ್ಕೆ ಏನು ಮಾಡ್ತಾರೆ, ಎಲ್ಲ ಅಡಿಕೆ ತೋಟ ಒಣಗೋಗಿತ್ತಂತಲೇ, ಅಡಿಕೆ ತೋಟ ಒಣಗೋಗ್ಬಿಟ್ಟಿತ್ತು. ಜನ ಎರಡು ಕೇಳ್ತಾರೆ, ಸಂಗೀತ ನಿಮ್ಮದು ಕೇಳಬೇಕು, ಸಂಗೀತ ಪಾರಂಗತರು ಅಂತನಾಗಬೇಕು ಅಂತ ಒಂದು. ಇನ್ನೊಂದು, ಇಲ್ಲೆಲ್ಲ ಅಡಿಕೆ ಒಣಗೋಗಿದೆ ಅದು ಸರಿ ಮಾಡಿಕೊಡ್ಬೇಕು ನಮಗೆ. ತಕ್ಷಣ ಅವರು ಆಚರಣೆ ಆಯ್ತು, ಎರಡು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹಾಡು ಹೇಳ್ತಾರೆ. ಏನಾಯ್ತು ಅಲ್ಲಿಗೆ, ಅವರ ದಿವ್ಯ ದೇವ ಗೇಯ ವಿದಗ್ಧೋಸವ್, ದಿವ್ಯ ಗೇಯ ಡಿವೈನ್ ಮ್ಯೂಸಿಕ್ ಆಚಾರ ಹೇಳಿತ್ತು. ಮುಗಿಯುವತ್ತೆ ನೋಡ್ತಾರೆ, ಎಲ್ಲಿ ನೋಡಿದ್ರು ಕೂಡ ಅಡಿಕೆ ಹರಡೋಗ್ಬಿಟ್ಟಿದೆ, ಅಡಿಕೆ ಒಣಗೋಗಿದ್ದೆಲ್ಲ ಹರಡಿಬಿಟ್ಟಿದೆ ಆಗ್ಲೇ. ಎಂಥ ಸಾಮ ಅದು ಮದುವೆದಲ್ಲ, ಆ ವಿಷಯ ಹೇಳಿದ್ದು ಸುಮ್ಮನೆ ಹೇಳಿದ್ದಲ್ಲ, ಕಥೆ ಅಂತ ಹೇಳಿದ್ದಲ್ಲ, ಅದು ಸಾಮವೇದಕ್ಕೆ ಮುಖ್ಯ ತೋರಿಸೋಕ್ಕೋಸ್ಕರ ಹೇಳಿದ ಮಾತು. ಸಾಧು ಪತ ಇತ್ತೇವ ತದಾಹುರ ಸಾಮನೋ ಪತೇತಿ ಯದ ಸಾಧು ಭವತ್ಯ ಸಾಧು ಪತೇತ್ತೇವ ತದಾಹು ತತ್ ಸಾಮ ಸಾಧು ಶಬ್ದ ಅಧಿಕಾರಿಗಳು ಹೇಳಿದ್ದಾರೆ. ಮುಖ್ಯವಾಗಿ ಎಲ್ಲದಕ್ಕೂ ದೇವತೆಗಳು ಹೆಚ್ಚು ಅಧಿಕಾರಿಗಳು, ಆಮೇಲೆ ಋಷಿಗಳ ಅಧಿಕಾರಿಗಳು, ಮನುಷ್ಯರು ತಿಳ್ಕೊಳ್ಳೋಕ್ಕೆ ಎಲ್ಲರೂ ಅಧಿಕಾರಿಗಳು. ಯಾ ಅದರಲ್ಲೂ ಕೂಡ ದ್ವಿಜರಾಗಿರ್ಬೇಕು, ಮತ್ತೆ ಉಪನೀತರಾಗಿದ್ದರೆ ತಿಳ್ಕೊಳ್ಳೋದಕ್ಕೆ ಅಧಿಕಾರ ಎಲ್ರಿಗೂ ಇದೆ. ಉಪಾಸನೆಗೆ ಎಲ್ರಿಗೂ ಅಧಿಕಾರ ಇಲ್ಲ. ಮೆಡಿಕಲ್ ಬುಕ್ಸ್ ಯಾರು ಬೇಕಾದ್ರೂ ಓದ್ಬೋದು, ಔಷಧಿ ಗಿಷ್ಟಿ ಕೊಡೋಕ್ಕೆ ಬರಲ್ಲ. ಅವ್ರೇನು ಮಾಡಬೇಕು? ಅದಕ್ಕೆ ಬೇರೆ ಸಪ್ರೇಟ್ ಕೋರ್ಸ್ ಮಾಡಿ ಅದಕ್ಕೆ ಎಸಿಬಿಲಿಟಿ ಬೇಕು. ಅದರಿಗೆ ಬರೋದಿಲ್ಲ ಅದೆಲ್ಲ ಕೂಡ. ಸುಮ್ಮನೆ ಯಾವುದೋ ಹೇಳ್ತಾರೆ, ಏನೋ ನೆಗಡಿ ಕೆಮ್ಮಾಗಿತ್ತು ಅಷ್ಟೇ ಏನು ಹಾಕೋ ಕುಡಿ ಅಂದರೆ ಡಾಕ್ಟರ್ ಅಂತ ಕೇಳಿದರೆ ಅದಕ್ಕೆ ಏನು ಬೇಕಾಗಿಲ್ಲ? ಯಾಕೆ ಎರಡಲ್ಲಿ ಒಂದು ವಾಸಿ ಆಗ್ತದೆ ಅಥವಾ ಪ್ರಾಣ ಹೋಗಲ್ಲ, ಎರಡು ಗ್ಯಾರಂಟಿ. ಅಲ್ಲಿ ಆಗಲ್ಲ, ಸತ್ತೋಗೋ ಚಾನ್ಸಸ್ ಬೇರೆ ಇರ್ತದೆ. ಅದಕ್ಕೆ ರಿಸ್ಕ್ ಇದೆ ಅಲ್ಲಿ. ಇಲ್ಲಿ ರಿಸ್ಕ್ ಪ್ರಶ್ನೆ ಬರೋದು. ಯಾವುದೋ ಮುಳ್ಳು ತೆಗೆದು ಯಾರು ತೆಗೆದ್ರೂ ಅಷ್ಟು ಅಬ್ಜೆಕ್ಟ್ ಮಾಡೋದಿಲ್ಲ. ಆಪರೇಷನ್ ಮಾಡಿದ್ರೆ ಪಜೀತಿ ಆಗುತ್ತೆ. ಆಪರೇಷನ್ ಮಾಡೋಕೆ ಏನಾಗಿರ್ಬೇಕು? ಅವನು ಕಾಂಪಿಟೆನ್ಸ್ ಇರಬೇಕು ಅವನಿಗೆ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಸಾಮಕ್ಕೂ ಹಾಗೇನೆ. ಅದು ಜಾಗ ಕಲಿತು ಅಭ್ಯಾಸ ಮಾಡಿ ಬರೀ ಹೇಳೋದು ಬೇರೆ, ಕಂಠಶ್ರೀ ಬೇರೆ, ಬುದ್ಧಿಶ್ರೀ ಬೇಕಲ್ಲ, ಅರ್ಥ ಮಾಡ್ಕೊಂಡು ಹೇಳಬೇಕಲ್ಲ. ಇಲ್ಲಿ ಬ್ರಾಹ್ಮಣಗೆ ಅರ್ಥ ಬಾಯಿಬಿಡ್ತಾನೆ ಇಲ್ಲದೆ ಹೋದರೆ. ಅದು ಬರಬೇಕು, ಅದಕ್ಕೆಲ್ಲ ಭಾರಿ ವ್ಯಾಕರಣ ಆದ ಜ್ಞಾನ ಬೇಕು, ಮತ್ತು ಎಲ್ಲ ಇತರ ಶಾಸ್ತ್ರ ಜ್ಞಾನ ಬೇಕು, ಬ್ರಹ್ಮಸೂತ್ರ ತಿಳಿದಿರಬೇಕು. ಅದೆಲ್ಲ ಮಾಡಬೇಕಾದ್ರೆ ಭಾರಿ ಭಾರಿ ಜಾಸ್ತಿ ಆಗ್ತದೆ. ನಮ್ಮನ್ನೇ ಒಪ್ಕೊಂಡ್ಬಿಡ್ತಾರೆ. ಸಾಮಾನ್ಯ ಒಬ್ಬ ಫಿಸಿಷಿಯನ್ನು ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ, ಎತ್ತಕ್ಕೆ ನನ್ನ ಫೀಲ್ಡ್ ಅಲ್ಲ ಅಂತ ಹೇಳಿಬಿಡ್ತಾರೆ. ಅದು ಆ ಪ್ರಾಮಾಣಿಕತೆ ನಮಗಿರಬೇಕಾದ್ರೆ ಎಲ್ಲರೂ ಎಲ್ಲ ಮಾಡೋಕ್ಕಂತೂ ಬರೋದಿಲ್ಲ. ಹಾಗಿದ್ರು ಕೂಡ ಒಬ್ಬರು ಒಂದು ಎಕ್ಸ್ಪರ್ಟ್ ಆಗ್ತಾರೆ. ಅದಕ್ಕೇ ವೇದ ಪಾರಾಯಣ ಮಾಡಬೇಕಾದ್ರೆ ಅವರವ್ರನ್ನ ಕರೆಸಿ ಕುಡಿಸ್ತಾರೆ. ಯಾವುದರಲ್ಲಿ ಎಕ್ಸ್ಪರ್ಟೈಸ್ ಇರ್ತದೋ ಅವ್ರನ್ನ ಕರೆದು ಕುಡಿಸ್ಬೇಕು. ಇವತ್ತು ಅವ್ರನ್ನೆಲ್ಲ ಕರೆದು ಬೇಕಾದವ್ರನ್ನ ಕುಡಿಸ್ತಾರೆ, ಬರಲಿ ಬಿಡಲಿ ಅವನಿಗೆ. ಅವನು ಇವ್ರನ್ನ ಕರೆದಿರ್ತಾರೆ, ಅವನು ಇವ್ರನ್ನ ಕರೀತಾರೆ ಅಷ್ಟೇ, ಇನ್ನೇನು ಇಲ್ಲ ಇಲ್ಲ. ಅವನು ಇವ್ರನ್ನ ಕರೆದಿರ್ತಾರೆ, ಇವ್ರು ಅವ್ನು ಕರೀತಾರೆ. ಇಬ್ಬರು ಬರದೇ ಇದ್ದವರು ಆದರೆ ನಿಶ್ಚಿಂತೆ ಆಗಿರ್ತದೆ. ಅದು ಅದು ಕರಿಬಾರ್ದು. ಡಾಕ್ಟ್ರ್ ಏನೋ ಮಾಡಿದ ಡಾಕ್ಟ್ರ್ ಇರಲಿಕ್ಕಾಗೋದಿಲ್ಲ, ವಾಸಿ ಮಾಡೋ ಶಕ್ತಿ ಇರಬೇಕು. ಅದಕ್ಕೆ ಆ ರೀತಿ ಯೋಚನೆ ಮಾಡಿದರೆ ಇವೆಲ್ಲ ಹೊರಟೋಗ್ಬಿಡ್ತವೆ. ಅಥ ಉತ ಅಪ್ಯಾಹು ತತ್ ಸಾಮ ಸಾಧು ಶಬ್ದ ಯೋಹೋ ಏಕಾರ್ಥತಾ ಮುತಾಪ್ಯಾಹು. ಸಾಮ ಇದ್ದುಕೊಂಡು ಸಾಧು, ಸಾಧು ಇದ್ದುಕೊಂಡು ಸಾಮ ಅಂತ ಆಗೋಗ್ಬಿಟ್ಟಿದೆ. ವಕ್ಷಮಾಣ ದಿಶಾಪಿ ಆಹುರ್ ವೃದ್ಧಾಹ ಕಥಂ ಸಾಮ್ನಾ ಏನಂ ಬುದ್ಧಿಸ್ಥಂ ರಾಜಗುರ್ವಾಧಿಕಂ ಉಪಾಗಾತ್ ಪ್ರಾಪ್ನೋದಿತಿ ಯಲ್ಲೋಕೆ ಸಾಧುನಾ ಏನಂ ಉಪಾಗಾದಿತ್ತೇವ ತದಾಹುಹು. ರಾಜನ ಮುಂದೆ ಹಾಡ್ದ, ಏನು ಸಿದ್ಧಿ ಬಂದೋಯ್ತು ಹೇಳಿ. ರಾಜನ ಮುಂದೆ ಹಾಡಿದ ಸಿದ್ಧಿ ಬರಲಿಲ್ಲ, ರಾಜನ ಅಂತರ್ಯಾಮ ಅದು ಪರಮಾತ್ಮ ತಿಳ್ಕೊಂಡು ಹಾಡಿದ್ದಕ್ಕೆ ಸಿದ್ಧಿ ಬಂತೆ ಹೊರತು ಬರೀ ರಾಜನ ಮುಂದೆ ಮಾಡಿದ್ದಲ್ಲ ಅದೊಂದು ತಿಳ್ಕೋಬೇಕು. ರಾಜ ಗುರುವಾದಿಕಂ ಉಪಾಗಾತ್, ರಾಜನ ಮುಂದೆ ಹೇಳೋದು, ಗುರುಗಳ ಮುಂದೆ ಹೇಳೋದು, ಅನುಸಂಧಾನ ಇರಬೇಕಲ್ಲಿ. ಅಸಾಮ್ನ ಇತ್ಯಾದಿನ ವ್ಯತಿರೇಕೋಕ್ತಿ. ಅಥ ಉತ ಅಸಾಧು ಅಂದರೆ ಅಸಾಮ್ನ, ಸಾಧು ಅಂದರೆ ಸಾಮ. ಅಥ ಅಥೋ ಅಥೋ ತಾಪ್ಯಾಹು ಸಾಮನೋಪತೇತಿ ಯತ್ ಸಾಧು ಭವತಿ ಸಾಧು ಪತ ಇತ್ತೇವ ತದಾಹು. ಅಸಾಮನೋಪತ ಇತಿ ಯತ ಸಾಧು ಭವತ್ಯ ಸಾಧು ಪತೇತ್ಯೇವ ತದಾಹು. ಅದು ಅನ್ವಯ ಕ್ರಮ, ಇದು ವ್ಯತಿರೇಕ ಕ್ರಮದಲ್ಲಿ ಹೇಳ್ತಾರೆ. ತೇಪಿ ವೃದ್ಧಾ ಕಿಂ ಬಲಾದೇವ ಮಾಹು ಇತ್ಯತೋ ವೃದ್ಧಾಂತರಾಣಾಂ ಸಾಧು ಸಾಮಶಬ್ದ ಪ್ರಯೋಗ ದೃಷ್ಟೇರಿತ್ಯಾಹ. ಒಂದು ಗುಂಪಿನ ಜ್ಞಾನವೃದ್ಧರು ಅಷ್ಟೇ ಅಲ್ಲ, ಇನ್ನೊಂದು ಗುಂಪಿನ ಜ್ಞಾನವೃದ್ಧರು ಹಾಗೆ ಹೇಳ್ತಾರೆ. ಇಟ್ ಅಕ್ಸೆಪ್ಟಬಲ್ ಟು ಆಲ್ ಅಂತ ಅರ್ಥ. ಅಥ ಉತಾಪ್ಯಾಹು ರೀತಿ, ಅಥ ಉತ ಅಪಿ ಆಹು, ಅಥ ಉತ ಅಥೋತ, ಆಮೇಲೆ ಅಪಿ ಸೇರಿಸಿದಾಗ ಅಥೋತಾಪಿ ಅಷ್ಟಾಗತ್ತಾರೆ, ಸಂಧಿಗಳಾಗತ್ತೆ. ಅನ್ಯೇಪಿ ವೃದ್ಧ ಆಹುರಿತ್ಯರ್ಥ ಕಥಂ ಯತ್ ಸಾಧು ಭವತಿ ತತ್ ನೋ ಅಸ್ಮಾಕಂ ಸಾಮ ಬತ ಹರ್ಷೇ ತಸ್ಯ ಅರ್ಥೋಕ್ತಿ ಸಾಧುನೋಪತೇತ್ಯೇವ ತದಾಹುರಾರ್ಯಾ ಇತಿ ಉಕ್ತಮೇವ ವ್ಯತಿರೇಕೇಣಾಹ ಅಸಾಮನೋಪತ ಇತಿ ಯತ ಸಾಧು ಭವತಿ ತತ್ ನೋ ಅಸ್ಮಾಕಂ ಅಸಾಧು ಪತೇತಿ ತಸ್ಯ ವ್ಯಾಖ್ಯಾನಂ. ಸರಿಯಾಗಿ ಸಾಮ ಮಾಡಿದಾಗ ಸಾಧು ಅಂತ ಹರ್ಷ, ಮಾಡದೆ ಹೋದ ಕಾಲಕ್ಕೆ ಅಸಾಧು ಪಕ್ಷನ್ ಬರೆದು ಬಂದಿರ್ತಾನೆ, ಡಲ್ಲ ಕೂತಿರ್ತಾನೆ, ಎಷ್ಟು ತಪ್ಪರದು ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು ಹೇಳಿದ್ದು ಅವನಿಗೆ. ಮತ್ತೆ ಹೇಳಾಗಿಲ್ಲ, ಅಲ್ಲಿ ಅಲ್ಲಿ ಹೋಗಿ ಹೇಳಾಗಿಲ್ಲ, ಈಗ ಮುಗಿದೋಯ್ತು ಕತೆ. ಉಚ್ಚಾರಣೆ ಮಾಡಬೇಕಾಗಿತ್ತು ಮಾಡ್ದ, ಸರಿಯಾಗಿ ಮಾಡ್ದ ಸಾಧು ಅನ್ಸ್ಕೊಂಬಿಟ್ಟ, ಸರಿಯಾಗಿ ಮಾಡಲಿಲ್ಲ, ಪಾಸ್ ಫೇಲ್ ಇದ್ದಾಗೆ ಬರಲಿಲ್ಲ ಅಸಾಧು ಅಂತ ಕರೆದುಬಿಟ್ಟು, ಸರಿಯಾಗಿ ಹೇಳಲಿಲ್ಲ ಅಸಾಧು, ಭಾರಿ ದುಃಖಪಟ್ಟಾಗ. ಅಲ್ಲಿ ಹರ್ಷ, ಇಲ್ಲಿ ದುಃಖ. ಸ ಯಹ ಏತದೇವಂ ವಿದ್ವಾನ್ ಸಾಧು ಸಾಮ ಇತ್ಯುಪಾಸ್ತೆ ಅಭ್ಯಾಸೋಹ ಯದೇನಂ ಸಾಧವೋ ಧರ್ಮ ಆಚ ಗಚ್ಛೇಯು ಉಪಚ ನಮೇಯು. ಸಹ ಯಹ ಏತದೇವಂ ವಿದ್ವಾನ್ ಸಾಧು ಸಾಮ ಇತ್ಯುಪಾಸ್ತೆ, ಹೀಗೆ ತಿಳ್ಕೊಂಡವನಾಗಿ ಸಾಧುನೇ ಸಾಮ, ಸಾಮನೇ ಸಾಧು ಉಪಾಸನೆ ಮಾಡ್ತಾನೋ. ಅಭ್ಯಾಸೋಹ ಯದೇನಂ ಸಾಧವೋ ಧರ್ಮ, ಅವನ ಹತ್ರ ಎಲ್ಲ ಸಜ್ಜನರು ಬರ್ತಾರೆ, ಧರ್ಮಗಳು ಬರ್ತವೆ ಅಂತ ಹೇಳ್ತಾ ಧರ್ಮಿಷ್ಠನಾಗ್ತಾನೋ. ಅಸಾಧು ಪತ ಇತ್ತೇವ ತದಾಹುರಿತಿ ಜ್ಞಾನಿನಃ ಫಲಮಾಹ ಸಯತಿ ಸಹ ಪ್ರಸಿದ್ಧೋ ಯೋ ಅಧಿಕಾರಿ ಏವಂ ಸಾರತ್ವೇನ ಧಾರ್ಯಂ. ಸಾಧು ಸಾರತ್ವೇನ ಸರ್ವಸಾಮಭಿರ್ಮೇಯಂ ಸಾಮ ಇತ್ತೇವಂ ಪ್ರಕಾರೇಣ ಏತತ್ ಸಾಧು ಸಾಮ ಶಬ್ದಯೋ ಏಕಾರ್ಥತ್ವಂ ವಿದ್ವಾನ್. ಸಾಧು ಇಜಿ ಕೊಟ್ಟು ಸಾಮ, ಸಾಮ ಇಜಿ ಕೊಟ್ಟು ಸಾಧು ಅಂತ ಏಕಾರ್ಥತ್ವ ಯಾರು ತಿಳ್ಕೊತಾನಲ್ಲ, ಒಂದು ಭಾಗ. ಜಾನನ್ ಸಾಧು ಸಾಮಯಿತ್ ಉಪಾಸ್ತೆ ಉಪಾಸನೆ ಮಾಡ್ತಾನೆ ಇನ್ನೊಬ್ಬನು, ತಿಳ್ಕೊಳ್ಳೋನೊಪ್ಪ ಉಪಾಸನೆ ಮಾಡೋನೊಪ್ಪ. ಏನಮ್ಮ ಅವನ ಹತ್ರ ಸಮಸ್ತ ಸಾಮ ಪ್ರತಿಪಾದ್ಯತೆಯ ಭಗವದ್ ಉಪಾಸಕಂ ಅಂತ ಒಟ್ಟರ್ಥ. ಯದ್ಯೇ ಸಾಧವೋ ಧರ್ಮಾಹ ತೇ ಅಭ್ಯಾಸ, ಅಭ್ಯಾಸ ಬೇರೆ ಅಭ್ಯಾಸ ಬೇರೆ. ಅಭ್ಯಾಸ ಅಂದರೆ ರಿಪಿಟೇಷನ್, ಅಭ್ಯಾಸ ಅಂತ ಹೇಳಿದರೆ ಹತ್ರ ಅಂತ ಅರ್ಥ. ಗೊತ್ತಾಯ್ತಾ? ಮಠದ ಅಭ್ಯಾಸದಲ್ಲಿ ಮನೆ ಇದೆ, ಮಠದ ಹತ್ರ ಮನೆ ಇದೆ ಅಂತ ಅರ್ಥ. ಮಠಕ್ಕೆ ಹೋಗೋ ಅಭ್ಯಾಸ ಇದೆ, ಅದು ಅಭ್ಯಾಸ ಶಬ್ದಕ್ಕೆ ಬೇರೆ ಅರ್ಥ. ಅಭ್ಯಾಸ ಅಭ್ಯಾಸ, ಸಕಾರ ಶಕಾರ, ಶಕೃತ್ ಬೇರೆ ಸಕೃತ್ ಬೇರೆ. ಸಕೃತ್ ಅಂದ್ರೇನು? ಒನ್ಸ್ ಅಂತ ಅರ್ಥ. ಶಕೃತ್ ಅಂದರೆ ಗೋಮಯ ಅಂತ ಅರ್ಥ. ಶಕೃತ್ ಅಂದರೆ ಸಾ ಶಾದಲ್ಲಿ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಸಕೃತ್ ಶಕೃತ್. ಅದೇ ರೀತಿ ನಿಶಮ್ಯ ನಿಶಾಮ್ಯ, ನಿಶಮ್ಯ ಅಂತಾರೆ ಕೇಳಿ ಅಂತ ಅರ್ಥ, ನಿಶಾಮ್ಯ ಅಂದರೆ ನೋಡಿ ಅಂತ ಅರ್ಥ. ಸ್ವಲ್ಪದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ಅಭ್ಯಾಸೋ ಅಂತ ಹೇಳಿದರು. ಸ ಸಾಧವೋ ಅಭ್ಯಾಸ ಸಮೀಪೇವ ಶೀಘ್ರಮಿತಿ ಯಾವತ್, ಶೀಘ್ರ ಹತ್ರ ಅಂದರೆ ಬೇಗ ಫಲ ಕೊಡ್ತಾರೆ. ಆಗಚ್ಛೇಯುಶ್ಚ ಮುಕ್ತವು ಪ್ರಾಪ್ನುಯುಃ ಉಪನಮೇಯುಃ ಚ ಸ್ಥಿರಾಶ್ಚ ಭವಂತಿ ಚ ಶಬ್ದಾನ್ವಯೋ ಶಬ್ದವು ಅನ್ಯೋನ್ಯ ಸಮುಚ್ಚಯೇ. ಬಹಳ ಮುಖ್ಯ ಇದು. ಒಳ್ಳೆ ಮೆಡಿಟೇಟ್ ಇರ್ತಾನೆ, ಕೆಲಸ ಹುಡ್ಕೊಂಬರುತ್ತೆ ಅವನ ಹತ್ರ. ಅವನು ಅಪ್ಲೈ ಕೂಡ ಮಾಡಿದವ್ರಿಗೆ ಹುಡ್ಕೊಂಬರ್ತಾರೆ ಬರಬೇಕು ಅಂತೇಳಿ. ಯಾಕೆ? ನಮೇಯುಹು, ಈ ಉಪಾಸನೆ ಮಾಡಿದವ್ರನ್ನ ಹುಡ್ಕೊಂಡು ಬರುತ್ತೆ ಫಲ ಅಂತ ಹೇಳ್ತಾರೆ. ಉಪಾಸನೆ ಮಾಡಿದವರಿಗೆ ಫಲ ಇದ್ದಲ್ಲೇ ಬರ್ತದೆ. ಆದರೆ ಯಾರಿಗೆ? ಹೇಗೆ ನೀವು ಪೀಠ ತಗೊಳ್ಳೇಬೇಕು ಅಂತ ಹೇಗೆ ಬಂತಲ್ಲ ಹಾಗೆ. ಬೇಡ ಅಂದರೂ ಬಿಡೋದಿಲ್ಲ, ಕೆಲವರಿಗೆ ಕೊಡೋ ಅಂದರೂ ಕೊಡೋದಿಲ್ಲ. ಇವ್ರಿಗೆ ಎಷ್ಟು ಕಷ್ಟಪಟ್ಟರು ಸಿಗೋದಿಲ್ಲ, ಅವ್ರು ಬೇಡ ಅಪ್ಲೈ ಮಾಡಿದವ್ರು ಎಲ್ಲ ಬಿಟ್ಬಿಡ್ತಾರೆ. ಎಲ್ಲೋ ಕೂತರೆ ಹಿಡ್ಕೊಬಂದು ಕೂಡಿಸ್ತಾರೆ ಅಲ್ಲಿ. ಅದಕ್ಕೆ ಅಂತ ಕೇಳಿದರೆ ಅವರಿಗೆ ನೆಮೆಯ ನರಹರಿ ತೀರ್ಥ ಎಲ್ಲೋ ಕೂತಿದ್ರು, ಹಾರ ಹಾಕಿ ಕರ್ಕೊಂಡೋಗಿ ಸಿಂಹಾಸನ ಕೂಡಿಸಿದ್ರು. ಯಾಕೆ? ಅವ್ರು ಇಷ್ಟಪಟ್ಟಿದ್ದಾಗತ್ತೆ ಕೆಲಸ. ಇದು ಅರ್ಥ ಮಾಡಿಕೊಂಡ್ರೆ ಈ ಉಪಾಸನೆಯ ಫಲಗಳಿವೆಲ್ಲ ಕೂಡ. ಅದಕ್ಕೆ ಅಲ್ಲಿ ಒಂದು ಘಟ್ಟ ಬಂತು. ಮುಂದಿಂದ ನಾಳೆ ಗೊತ್ತಾಗಿದೆ. ನಾಳೆ ನಾಳೆ ಇವತ್ತು ಸಾಯಂಕಾಲ ಪ್ರವಚನ ಇದೆ, ಆದಿರಾಜರ ಸ್ವಾಮಿಗಳ ಆರಾಧನೆ ಇವತ್ತು, ಅವ್ರ ಬಗ್ಗೆ ಪ್ರವಚನ. ನಾಳೆ ವ್ಯಾಸರಾಜರ ಆರಾಧನೆ, ಅವ್ರ ಬಗ್ಗೆ ಇರುತ್ತೆ.